श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थानन्तशय्याय पूर्णज्ञानरसारण्यसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। हरिः ओम्। ನಂತರ ಮುಂದೆ ಹೇಳ್ತಾ ಇದ್ದಾರೆ, ಆತುರ ಕಾಲದಲ್ಲಿ, ಪ್ರಾಣತ್ಯಾಗ ಆಗುವ ಕಾಲದಲ್ಲಿ 8 ದಾನಗಳು ಮಾಡಬೇಕು. ಅದನ್ನು ಆತುರ ಕಾಲದ ದಾನ ಅಂತಾರೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಚೆನ್ನಾಗಿರುವ ಕಾಲಕ್ಕೆ ಎಲ್ಲ ದಾನ ಕೊಟ್ಟು ಮುಗಿಸಬೇಕು. ಆಗ ಈ ಪರಿಸ್ಥಿತಿ ಹೇಗಿರುತ್ತೋ, ಯಾರ ಹತ್ತಿರ ಇರ್ತಾರೋ ಬಿಡುತ್ತಾರೋ ಯಾರಿಗೆ. ಇನ್ನೊಂದು, ತಂದೆ ಆದವ ಆ ಹೊತ್ತಿನಲ್ಲಿ ಮರಣ ಆಗ್ತಾ ಇದೆ ಅಂತ ಹೊತ್ತಿನಲ್ಲಿ ಮಗ ದಾನ ಕೊಡಿಸಬೇಕು ಅಂದರೆ ಆ ದಾನಕ್ಕೆ ಬೇಕಾದ ವಸ್ತುಗಳು ಬೇಕಲ್ಲ, ವಸ್ತುಗಳು ಬೇಕಲ್ಲ, ವಸ್ತುಗಳು ಮೊದಲೇ ತಂದಿಟ್ಕೋಬೇಕು. ಇಲ್ಲದಿದ್ದ ದಾನ ಇಲ್ಲಿ ಆ ಏನು ಎಷ್ಟು ಹೊತ್ತಿರುತ್ತೆ, ಸ್ವಲ್ಪ ಕಾಲ ಪ್ರಾಣ ಹೋಗುತ್ತಲ್ಲಿ. ಹಾಗಾದರೆ ಮೊದಲೇ ತಂದಿಟ್ಕೋಬೇಕು ಅಂದರೆ ಏನಂತ ಅರ್ಥ? ಯಾರು ಹೋಗ್ತಾರೋ ಅವರು ಮೊದಲೇ ತಿಳ್ಕೊಂಡು ವಿಶೇಷವಾಗಿ ಮನೆಯಲ್ಲಿ ಇಟ್ಕೊಂಡಿರಬೇಕು. ಈ ದಾನದ ಪದಾರ್ಥಗಳನ್ನು ಯಾವಾಗಲೂ ಇಟ್ಕೊಂಡಿರಬೇಕು. ಅದೆಲ್ಲ ಅಶುಭ ಅಂತ ತಿಳಿಯಬಾರದು. ಯಾವಾಗಾದರೂ ದಾನ ಕೊಡ್ಬೋದು. ಮನೆಯಲ್ಲಿ ಇಟ್ಕೊಂಡಿದ್ದು ವಿಶೇಷವಾಗಿ ಮಗನಿಗೆ ಹೇಳಿರಬೇಕು. ತಾವು ಇಟ್ಕೊಂಡ್ರೆ ಏನು ಉಪಯೋಗವಿಲ್ಲ, ತಾವು ಕೊಡಲಿಕ್ಕಾಗಲ್ಲ. ಮಗ ಕೊಡಿಸಬೇಕಾದ್ದರಿಂದ ಮಗನಿಗೆ ಮೊದಲೇ ಹೇಳಬೇಕು, ಇಂತಿಂಥ ದಾನದಿದೆಪ್ಪ, ಆ ಸಮಯದಲ್ಲಿ ನನ್ನ ಮೂಲಕ ಕೊಡಿಸಬೇಕು ಅಂತೆಲ್ಲ ಹೇಳಿ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಇದಂತೂ ಇಟ್ಟಿದ್ದೇನೆ, ಆ ಸಮಯದಲ್ಲಿ ಹೀಗೆ ಹೀಗೆ ಮಾಡಬೇಕು ಅಂತ ಮೊದಲೇ ಅವರಿಗೆಲ್ಲ ಹೇಳಿಬಿಟ್ಟಿದ್ರೆ ಅವರು ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಏನು ಮಾಡಬೇಕು ಆ ಸಮಯದಲ್ಲಿ ಅಂತ ಗೊತ್ತಿಲ್ಲದೇ ಇರೋದು ಒಂದು ತೊಂದರೆ, ಅದು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇಲ್ಲದೇ ಇರೋದು ಒಂದು ತೊಂದರೆ. ಎರಡನೇ ತೊಂದರೆ ಯಾವುದು ಅಂತ ಹೇಳಿದರೆ, ತಂದೆ ತಾಯಿಗಳು ಮಕ್ಕಳಿಗೆ ಅದು ಹೇಳಿಕೊಡದೇ ಇರುವುದು ಒಂದು ದೊಡ್ಡ ತೊಂದರೆ, ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ಅದರಿಂದ ಅವರೇನೋ ಹೋಗಿಬಿಡ್ತಾರೆ, ಇವರೇನೋ ಇರ್ತಾರೆ, ಇವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ನಂತರ ಓ ಯಾವಾಗ 8ನೇ ದಿವಸವೋ 7ನೇ ದಿವಸವೋ 9ನೇ ದಿವಸವೋ ಇನ್ನು ಕೊನೆಗೆ 12ನೇ ದಿವಸನೇ ಮಾಡಿ ಮುಗಿಸ್ಬಿಡ್ತಾರೆ. ಅವರಿಗೆ ಏನು ಗೊತ್ತಿರಲ್ಲ ವಿಷಯ, ಯಾಕೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರಲ್ಲ. ಅವ್ರು ಯಾಕೆ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ, ಈ ವಿಷಯಗಳೆಲ್ಲ ಅಯ್ಯೋ ಸಾವು ಅಂದ್ರೇನೇ ಅವಚ್ಚ, ಇನ್ನು ಸಾಯುವ ಕಾಲಕ್ಕೆ ಸತ್ತ ಕಾಲಕ್ಕೆ ಸಾಲಿಕ ಮೊದಲು ಮಾಡುವ ಕರ್ಮಗಳು ಅಂದರೆ ಯಪ್ಪ, ಅವೆಲ್ಲ ಯಾಕೆ ಇವಾಗ ನೆನೆಸ್ಕೋಬಾರ್ದು? ಒಂದು ವೇಳೆ ಅವೆಲ್ಲ ನೆನೆಸಿಕೊಂಡ್ರೆ ಸತ್ತು ಹೋಗ್ತೀವೇನೋ ಅಂತ ಭಯ. ಈ ತಪ್ಪಾದ ಕಲ್ಪನೆಗಳ ಗುಂಪಿನಿಂದಾಗಿ ನಾವು ಸಾವಿಗೆ ದೂರ ಇದ್ದೀವಿ. ಸಾವು ದೇವರು ನಮ್ಗೆ ಒಳ್ಳೇದಕ್ಕೆ ಕೊಡೋದಷ್ಟೇ ಹೊರತು ಕೆಟ್ಟದಕ್ಕಲ್ಲ. ನಾವು ಬೇಕಂದ ಕಾಲಕ್ಕೆಲ್ಲ ಸಾವು ಬರಲ್ಲ, ಅದು ಬರೋ ಕಾಲಕ್ಕೆ ಮಾತ್ರ ಬರುತ್ತೆ. ನಾವು ಗರುಡ ಪುರಾಣ ಕೇಳಿದ್ರೆ ಸತ್ತು ಹೋಗ್ತೀವಿ, ಆಮೇಲೆ ಇನ್ನೊಂದೇನೋ ಮಾಡಿ ಸತ್ತು ಹೋಗ್ತೀವಿ ಅಂತ ತಪ್ಪು ಕಲ್ಪನೆಗಳು ಇರಬಾರ್ದು. ಸಾವೆಂಬುದು ಭಗವಂತ ನಿಶ್ಚಯ ಮಾಡಿದ್ದಷ್ಟೇ ಹೊರತು ನಾವಾಗಿ ತಂದುಕೊಳ್ಳೋದಲ್ಲ. ಅದೇ ತುಂಬ ಜನಕ್ಕೆ ಕಲ್ಪನೆ ಕೂತಿರುತ್ತೆ. ಯಾರೋ ಹೋಗಿರ್ತಾರೆ ಮನೆಯಲ್ಲಿ, ಹೋದಾಗ ಮನಸ್ಸಲ್ಲಿರುತ್ತೆ ಸ್ವಲ್ಪ ನಾವು ಇನ್ನೂ ಪ್ರಯತ್ನ ಮಾಡಿದರೆ ಉಳಿತಾ ಇದ್ರೋ ಏನೋ, ನಾವು ಹಾಗೆ ಮಾಡ್ಬೋದಾಗಿತ್ತೇನೋ, ಹೀಗೆ ಮಾಡ್ಬೋದಾಗಿತ್ತೇನೋ, ಹೀಗೆ ಮಾಡಿದ್ರೆ ಉಳಿತಾ ಇದ್ದೀರೇನೋ, ಹಾಗೆ ಮಾಡಿದ್ರೆ ಉಳಿತಾ ಇದ್ದೀರೇನೋ ಅಂತ. ಭಗವಂತ ಅವರನ್ನು ಉಳಿಸಬೇಕು ಅಂತ ಇದ್ದರೆ ನಾವೇನು ಮಾಡದಿದ್ದರೂ ಆತನೇ ಎಲ್ಲ ಮಾಡಿಸಿ ಉಳಿಸ್ತಾನೆ. ಕರ್ಕೊಂಡು ಹೋಗಬೇಕು ಅಂತ ಇದ್ದರೇನೆ ಇವೆಲ್ಲ ನಡೆಸೋದು, ಇವೆಲ್ಲ ನೆಪ ಮಾತ್ರ. ಕಾಕತಾಳೀಯ ಅಂತ ಈ ವಿಶೇಷವಾಗಿರತಕ್ಕಂಥ ಕಾಗೆ ಬಂದು ಕೂಡೋದು, ಹಣ್ಣು ಬೀಳೋದು ಅಂತ ಆ ರೀತಿಯಲ್ಲಿ ಇವರು ಏನು ಹೋಗೋದು ಅದರಲ್ಲಿ ಚೂರು ತಡ ಹಾಗೆ ಹೀಗಂತಿದೆ ಅದು ಕೊರಕ್ತಾ ಇರ್ತಾರಲ್ಲ ಅವೆಲ್ಲ ತಪ್ಪು, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಕೊನೆಯ ಕಾಲದಲ್ಲಿ ಏನು ಕೊಡಬೇಕೋ ದಾನಗಳು ಎಲ್ಲ ತೆಗೆದಿಟ್ಕೋಬೇಕು, ಮೊದಲು ಕೊಟ್ಟುಬಿಡಬೇಕು, ನಂತರ ಇನ್ನೊಂದು ಸೆಟ್ ಇಟ್ಟುಕೊಂಡು ಮಕ್ಕಳಿಗೆ ಹೇಳಬೇಕು. ತಿಲಾಲೋಹಂ ಹಿರಣ್ಯಂ ಚ ಕಾರ್ಪಾಸೋ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತಿರ್ಗಾವಃ ಏಕೈಕಂ ಪಾವನಂ ಸ್ಮೃತಂ. ಎಳ್ಳು, ಕಬ್ಬಿಣ, ಬಂಗಾರ, ಹತ್ತಿ, ಉಪ್ಪು, ಏಳು ಧಾನ್ಯಗಳು, ಭೂಮಿ, ಗೋವು, ಈ ಒಂದೊಂದೂ ಪರಮ ಪಾವನವಾಗಿದ್ದು. ಏತದಷ್ಟ ಮಹಾದಾನಂ ಮಹಾಪಾತಕ ನಾಶನಂ. ಈ ಎಂಟು ದಾನಗಳು ಕೂಡ ಮಹಾಪಾಪವನ್ನು ನಾಶನ ಮಾಡತಕ್ಕಂಥದ್ದು. ಅಂತಕಾಲೇ ಪ್ರದಾತವ್ಯಂ ಶೃಣುತಸ್ಯ ಸತ್ಫಲಂ. ಈ ಕೊನೆಯ ಕಾಲದಲ್ಲಿ ಎಂಟು ದಾನಗಳನ್ನು ಕೊಡಬೇಕು ದೇವರೇ ಹೇಳ್ತಾ ಇರೋದು. ಆದ ಕಾರಣ ಅದರ ಫಲವೇನು ಹೇಳ್ತೇನೆ ಕೇಳು. ಮಮಸ್ವೇದ ಸಮುದ್ಭೂತಾ ಪವಿತ್ರಾ ತ್ರಿವಿಧಾ ಸ್ಥಿಲಾ ಅಸುರಾಹ ದಾನವಾಹ ದೈತ್ಯಾಹ ತೃಪ್ಯಂತಿ ತಿಲದಾನತಃ. ಈ ಅಸುರ ದಾನವ ದೈತ್ಯರು ಹೋದಂಥ ಶರೀರವನ್ನು, ಯಾವ ವ್ಯಕ್ತಿ ಹೋಗಿರ್ತಾರೆ ಆ ಶರೀರವನ್ನು ಏನು ಮಾಡುವುದು, ವಿಷಯ ಏನು ಅಂದರೆ ವ್ಯಕ್ತಿ ಬದುಕೇ ದೊಡ್ಡ ಯಜ್ಞ, ಬದುಕಿದ್ದೇ ದೊಡ್ಡ ಯಜ್ಞ, ದೇವತೆಗಳು ಸಮರ್ಪಣೆ ಮಾಡುತ್ತಾರೆ. ಆ ಬದುಕಿದಂಥ ವ್ಯಕ್ತಿ ಅಥವಾ ಹೋದಂಥ ವ್ಯಕ್ತಿ ತಾನು ತನ್ನ ಬದುಕನ್ನು ದೇವರಿಗೆ ಯಜ್ಞ ಅಂತ ಅರ್ಪಣೆ ಮಾಡದೇ ಇದ್ದಿರಬಹುದು, ಅದರ ಎಚ್ಚರವೇ ಇಲ್ಲದೆ ಜೀವನ ಕಳೆದು ಹೋಗಿರಬಹುದು. ಒಳಗೆ ದೇವತೆಗಳಂತೂ ಇರ್ತಾರೆ, ಅವರು ಆ ಬದುಕನ್ನು ಕೃಷ್ಣನ್ ಭಗವಂತನಿಗೆ ವಿಶೇಷವಾಗಿ ಯಜ್ಞ ಅಂತ ಅರ್ಪಣೆ ಮಾಡುತ್ತಾರೆ. ಅಂಥ ಕಾಲಕ್ಕೆ ಈ ಶರೀರ ಯಜ್ಞದಲ್ಲಿ ಉಳಿದ ಶೇಷ, ಅದರಿಂದ ಯಜ್ಞ ಶೇಷ ಅಂತ ಕರೀತಾರೆ. ಯಜ್ಞ ಶೇಷವಾಗಿರತಕ್ಕಂಥ ಈ ಶರೀರವನ್ನು ಯಜ್ಞಶೇಷ ಯಾರ ಭಾಗ ಅಂದರೆ ಯಾರದ್ದದು ಅಂದರೆ ರುದ್ರದೇವರ ಭಾಗ. ಅದರಿಂದ ಯಜ್ಞಶೇಷವನ್ನು ರುದ್ರದೇವರಿಗೆ ಕೊಡಬೇಕು, ಅದಕ್ಕೆ ತಗೊಂಡು ಹೋಗಿ ರುದ್ರಭೂಮಿಯಲ್ಲಿ ರುದ್ರದೇವರಿಗೆ ಸಮರ್ಪಣೆ ಮಾಡೋದು. ಅಯ್ಯ, ಈ ವ್ಯಕ್ತಿ ಇಷ್ಟು ಕಾಲ ಯಜ್ಞ ಮಾಡಿದ್ದಾರೆ, ಬದುಕೇ ದೊಡ್ಡ ಯಜ್ಞವಾಗಿ ಮಾಡಿದ್ದಾರೆ ಭಗವಂತನ ಪೂಜೆಯಾಗಿ, ಈ ಶರೀರ ಉಳಿದಿದೆ, ಇದು ನಿಮಗರ್ಪಿತ ಅಂತ ರುದ್ರ ಅಂತರ್ಗತ ಸಂಕರ್ಷಣನಿಗೆ ಅರ್ಪಣೆ ಮಾಡುವುದೇ ನಿಜವಾದ ಉದ್ದೇಶ. ಹಾ, ನಂತರ ವಿಶೇಷವಾಗಿ ಆ ಒಂದು ಪವಿತ್ರವಾಗಿರತಕ್ಕಂಥ ಶರೀರ ಅದನ್ನು ತಗೊಂಡು ಹೋಗಿ ಆಹುತಿಯಾಗಿ ರುದ್ರದೇವರಿಗೆ ಕೊಡುವಾಗ ನಾವು ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳದೇ ಇದ್ದರೆ ದೈತ್ಯರು, ದಾನವರು, ಅಸುರರು ಅದನ್ನು ವಿಶೇಷವಾಗಿ ನಾಶ ಮಾಡಿಬಿಡ್ತಾರೆ, ಅಂದರೆ ಅದು ಆಹುತಿಗೆ ಕೊಡಲಿಕ್ಕೆ ಯೋಗ್ಯವಲ್ಲದೆ ಮಾಡಿಬಿಡ್ತಾರೆ. ಅದಕ್ಕೆ ಅವರೆಲ್ಲ ದೂರ ಹೋಗಲಿಕ್ಕೆ ಈ ವಿಶೇಷವಾದ ಎಳ್ಳು ಮತ್ತು ಮಿಕ್ಕದ್ದೆಲ್ಲವೂ ದಾನ ಕೊಡಬೇಕು. ಅದರಲ್ಲಿ ಎಳ್ಳು ದಾನ ಕೊಟ್ಟರೆ ಇವರೆಲ್ಲರೂ ಹೊರಟೋಗ್ತಾರೆ ಅಂತಲ್ಲಿದ್ದ. ಎಳ್ಳು ಎಷ್ಟು ರೀತಿ ಇದೆ? ನಾವು ಸಾಮಾನ್ಯವಾಗಿ ಶ್ರಾದ್ದ ಕಾಲದಲ್ಲಿ ಇದಕ್ಕೆಲ್ಲ ಬಳಸೋದು ಕಪ್ಪು ಎಳ್ಳು ಮಾತ್ರ ಬಳಸ್ತಾ ಇದ್ದಾರೆ, ಆದರೆ ಹಾಗೇನಿಲ್ಲ, ಮೂರು ರೀತಿಯಾದ ಎಳ್ಳು ವಿಶೇಷವೇ. ತಿಲಾಶ್ವೇತಾಃ ತಥಾ ಕೃಷ್ಣಾಃ ತಥ ದಾನೇನ ಕಪಿಲಾಸ್ತಿಲಾಃ ಸಂಹರಂತಿ ತ್ರಿಧಾ ಪಾಪಂ ವಾಂಗ್ಮನಃ ಕಾಯ ಸಂಚಿತಂ. ಎಳ್ಳು ಬಿಳಿ ಕಪ್ಪು ಕೆಂಪು ಅಂತ ವಿಶೇಷ, ಕಪಿಲ ಅಂದರೆ ಕಂದು ಬಣ್ಣ. ಈ ಮೂರು ರೀತಿಯಾದ ವಿಶೇಷವಾದ ಎಳ್ಳಿದೆ, ಅದು ಮೂರು ದಾನ ಮಾಡುವುದರಿಂದ ನಮ್ಮ ಮೂರು ರೀತಿಯಾದ ಪಾಪ. ವಾಂಗ್ ಮನಃ ಕಾಯ ಸಂಚಿತಂ, ವಾಕ್ಯನಿಂದ ಮನಸ್ಸಿನಿಂದ ಶರೀರದಿಂದ ನಮ್ಮ ಏನು ಪಾಪಗಳು ವಿಶೇಷವಾಗಿ ಕೂಡಿಟ್ಟಿರುತ್ತೇವೆ ನಾವು, ಕೂಡಿಕೊಂಡಿರುತ್ತೆ ಪಾಪಗಳು, ಅವೆಲ್ಲ ನಾಶ ಆಗಿಬಿಡುತ್ತೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಎಳ್ಳು ಹೀಗಾದರೆ ಎಳ್ಳು ವರಾಹದೇವರ ಶರೀರದ ಸ್ವೇದದಿಂದ ಬಂದಿದ್ದು, ಅದಕ್ಕೆ ಪವಿತ್ರ. ಇನ್ನು ಲೋಹದಾನ ಮಾಡಬೇಕು ಅಂದರು, ಕಬ್ಬಿಣ ಕೊಡಬೇಕು ಅಂದರೆ ಹೇಳ್ತಾರೆ, ಲೋಹದಾನಂ ಚ ದಾತವ್ಯಂ ಭೂಮಿಯುಕ್ತೇನ ಪಾಣಿನ ಯಮಸೀಮಾಂ ನ ಚಾಪ್ನೋತಿ ನಗಚ್ಛೇತ್ ತಸ್ಯ ವರ್ತ್ಮನಿ. ಲೋಹದಾನವನ್ನು ಮಾಡಿದರೆ ಯಮಪುರಿಯ ಸೀಮೆಯಲ್ಲೇ ಹೋಗಲ್ಲ ಅಂತವರು, ಯಮ ಮಾರ್ಗಕ್ಕೂ ಹೋಗಲ್ಲ ಅಂತ. ಲೋಹದಾನ ಹೇಗೆ ಮಾಡಬೇಕು ಅಂದರೆ, ಕೈಯನ್ನು ಭೂಮಿಯ ಮೇಲಿಟ್ಟು ಒಂದು ಕೈಯನ್ನು ಹೀಗೆ ಇನ್ನೊಂದು ಕೈಯಿಂದ ಕೊಡಬೇಕು. ಹೇಳ್ತಾರೆ ಭೂಮಿಯುಕ್ತೇನ ಪಾಣಿನ ಲೋಹದಾನಂ ದಾತವ್ಯಂ. ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದರೆ ಖುಷಿ ಬಂದಂತೆ ಎಲ್ಲ ಪಾಪ ಮಾಡೋದು, ಒಂದು ಕಬ್ಬಿಣ ದಾನ ಕೊಟ್ಟರೆ ಆಯ್ತಲ್ಲ ಅಂದರೆ, ಹಾಗಲ್ಲ, ಇಡೀ ವಿಶೇಷವಾಗಿರತಕ್ಕಂಥ ಭಗವಂತನ ಆಜ್ಞಾನುಸಾರವೇ ಬದುಕನ್ನು ನಿರ್ವಹ ಮಾಡೋ ಕಾಲಕ್ಕೆ ಗೊತ್ತಿಲ್ಲದೇನೇ ಪಾಪಗಳಾಗ್ತಾ ಇರುತ್ತೆ, ಅದರ ಪರಿಹಾರಕ್ಕೆಲ್ಲ ಇದು ಮಾಡ್ತಾ ಇದ್ದಾರೆ. ಈ ಲೋಹ ಯಾಕೆ ಕೊಡಬೇಕಾಗಾದ್ರೆ ಹೇಳ್ತಾರೆ, ಯಮಧರ್ಮರಾದರ ಕೈಯಲ್ಲಿ ವಿಶೇಷವಾದ ಆಯುಧಗಳಿವೆ, ಕುಠಾರೋ ಮುಸಲೆ ದಂಡ ಖಡ್ಗಶ್ಚ ಛುರಿಕಾ ತಥಾ ಶಸ್ತ್ರಾಣಿ ಯಮಹಸ್ತೇ ಚ ನಿಗ್ರಹೇ ಪಾಪಕರ್ಮಣಾಂ. ಕೊಡಲಿ ಒನಕೆ ದೊಣ್ಣೆ ಖಡ್ಗ ಚೂರಿ ಇವೆಲ್ಲ ಪಾಪಿಗಳಿಗೆ ಶಿಕ್ಷಾ ಕೊಡಲಿಕ್ಕೆ ಯಮಧರ್ಮರಾಜರ ಕೈಯಲ್ಲಿರತಕ್ಕಂಥ ಖಡ್ಗ ಆಯುಧಗಳು. ಆ ಆಯುಧಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಯಮಾಯುಧಾನಾಂ ಸಂತುಷ್ಟೈ ದಾನಮೇತ ದುದಾಹೃತಂ ತಸ್ಮಾತ್ ದದ್ಯಾತ್ ಲೋಹದಾನಂ ಯಮಲೋಕೆ ಸುಖಾವಹಂ. ಯಮಲೋಕದಲ್ಲಿ ಒಳ್ಳೆ ಸುಖವನ್ನು ಕೊಡತಕ್ಕಂಥ, ಸಜ್ಜನರಿಗೆ ಸುಖವನ್ನು ಕೊಡತಕ್ಕಂಥ ಲೋಹದಾನ ಕೊಡಬೇಕು. ಯಮಧರ್ಮರಾಜರ ಆಯುಧ ಅಭಿಮಾನಿ ದೇವತೆಗಳ ಸಂತುಷ್ಟಿಗಾಗಿ ಕೊಡಬೇಕು. ಹಾಗಾದರೆ ಆಯಾ ಆಯುಧಗಳಿಗೆ ಯಾರ್ಯಾರಿದ್ದಾರೆ? ಯಮಧರ್ಮರಾಜರ ಸೇವಕರು ಅಭಿಮಾನಿಗಳಾಗಿರೋರು ಹೇಳ್ತಾ ಇದ್ದಾರೆ, ಊರಣ ಶ್ಯಾಮಸೂತ್ರಶ್ಚ ಶುಂಡಾಮರ್ಕೋಪಿ ಉದುಂಬರ ಶೇಷಂಬಲೋ ಮಹಾದೂತಾ ಲೋಹದಾನಾತ್ ಸುಖಪ್ರದಾಹ. ಐದು ಆಯುಧಗಳಲ್ಲಿ ಇಟ್ಕೊಂಡಿದ್ದಾರೆ, ಕುಠಾರ ಮುಸಲ ದಂಡ ಖಡ್ಗ ಚೂರಿ ಅಂತ. ಐದಕ್ಕೆ ಐದು ಜನ, ಊರಣ ಶ್ಯಾಮಸೂತ್ರ ಶುಂಡಾಮರ್ಕ ಉದುಂಬರ ಶೇಷಂಬಲ ಅಂತ ಐದು ಜನ ವಿಶೇಷವಾಗಿ ಯಮಧರ್ಮರಾಜರ ದೂತರಿದ್ದಾರೆ, ಅವರು ಪ್ರೀತರಾಗ್ತಾರೆ. ನಂತರ ದಾನಗಳಲ್ಲಿ ವಿಶೇಷವಾದ ದಾನ ಹೇಳ್ತೇನೆ ಕೇಳು, ಅದರಿಂದ ಭೂಲೋಕ ಭುವರ್ಲೋಕ ಸ್ವರ್ಗಲೋಕ ಎಲ್ಲ ಲೋಕದಲ್ಲಿರತಕ್ಕಂಥವರು ಸಂತೋಷ ಪಡ್ತಾರೆ. ಬ್ರಹ್ಮಾದಿಗಳು ದೇವತೆಗಳು ಋಷಿಗಳು ಎಲ್ಲ ಧರ್ಮರಾಜರ ಸಭಾಸದರು ಸ್ವರ್ಣದಾನದಿಂದ ಸಂತುಷ್ಟರಾಗ್ತಾರೆ, ವರವನ್ನು ಕೊಡತಾರೆ ಅವರು. ತಸ್ಮಾತ್ ದೇಯಂ ಸ್ವರ್ಣದಾನಂ ಪ್ರೇತೋದ್ಧರಣ ಹೇತವೇ ನಜಾತಿ ಯಮಲೋಕಂ ಸ ಸ್ವರ್ಗಲೋಕಂ ತಾತ ಗಚ್ಚತಿ. ಆದ್ದರಿಂದ ಪ್ರೇತ ಉದ್ಧಾರಕ್ಕಾಗಿ ಸ್ವರ್ಣದಾನವನ್ನು ಕೊಡಬೇಕು, ಅದರಿಂದ ಯಮಲೋಕಕ್ಕೆ ಅವ್ರು ಹೋಗಲ್ಲ ಅಂತ ಹೇಳ್ತಾರೆ. ಅಂದರೆ ಯಮ ಮಾರ್ಗ ದುಷ್ಟರು ಕಷ್ಟಪಡುವ ಮಾರ್ಗಕ್ಕೆ ಅವ್ರು ಹೋಗೋದೇ ಇಲ್ಲ. ಅಷ್ಟೇ ಅಲ್ಲ, ಇದರಿಂದ ಸತ್ಯಲೋಕಕ್ಕೆ ಹೋಗ್ತಾರೆ, ಅಲ್ಲೇ ತುಂಬ ಕಾಲ ಇರ್ತಾರೆ. ನಂತರ ವಿಶೇಷವಾಗಿ ಇಲ್ಲಿ ಮತ್ತು ಹುಟ್ಟುವ ಕಾಲಕ್ಕೆ ರಾಜನಾಗಿ ಹುಟ್ಟುತ್ತಾರೆ. ಒಳ್ಳೆ ರೂಪವಂತ, ಧನವಂತ, ವಾಗ್ಮಿ, ಧಾರ್ಮಿಕನಾದಂಥ ಒಳ್ಳೆ ರಾಜನಾಗಿ ಹುಟ್ಟುತ್ತಾರೆ. ಇನ್ನ ಹತ್ತಿ, ಅದು ಕೊಟ್ಟರೆ ಏನಾಗುತ್ತೆ? ಕಾರ್ಪಾಸಸ್ಯತುದಾನೇನ ದೂತೇಭ್ಯೋ ನಭಯಂ ಭವೇತ್. ಯಮದೂತರ ಭಯವಿರಲ್ಲ ಹತ್ತಿ ದಾನ ಕೊಟ್ಟರೆ. ಲವಣಂ ದೀಯತೆ ಯಚ್ಚ ತೇನ ನೈವ ಭಯಂ ಯಮಾತ್. ಉಪ್ಪು ದಾನ ಕೊಟ್ಟರೆ ಯಮಧರ್ಮರಾಜರಿಂದ ಭಯ ಇರಲ್ಲ. ಅಯ್ಯೋ ಲವಣ ಕಾರ್ಪಾಸ ತಿಲಕಾಂಚನ ದಾನತಃ ಚಿತ್ರಗುಪ್ತಾದಯ ಸ್ತುಷ್ಟ ಯಮಸ್ಯ ಪುರವಾಸಿನಃ. ಯಮಧರ್ಮರಾಜರ ಪುರದಲ್ಲಿರತಕ್ಕಂಥ ವಾಸಿಗಳಾದ ಚಿತ್ರಗುಪ್ತ ಮೊದಲಾದವರೆಲ್ಲ ಈ ಕೊಟ್ಟಂಥ ಈ ಲೋಹ, ಆಮೇಲೆ ಉಪ್ಪು, ಹತ್ತಿ ಸಾಮಾನು, ಎಳ್ಳು, ಬಂಗಾರ ಇವೆಲ್ಲ ವಿಶೇಷವಾಗಿ ದಾನ ಮಾಡುವುದರಿಂದ ಅವರೆಲ್ಲರೂ ತೃಪ್ತರಾಗ್ತಾರೆ. ಇದಕ್ಕೆ ಬ್ರಾಹ್ಮಣನ ಜೊತೆಗೆ ಅವರೆಲ್ಲರೂ ಮಹಾಜ್ಞಾನಿಗಳು ತೃಪ್ತರಾಗ್ತಾರೆ. ನಂತರ ಏಳು ಧಾನ್ಯಗಳನ್ನು ಕೊಡಬೇಕು. ಸಪ್ತಧಾನ್ಯ ಪ್ರದಾನೇನ ಪ್ರೀತೋ ಧರ್ಮಧ್ವಜೋ ಭವೇತ್. ಏಳು ಧಾನ್ಯಗಳನ್ನು ದಾನ ಮಾಡುವುದರಿಂದ ಆ ಬಾಗಿಲಲ್ಲಿರುವಂಥವರು ತೃಪ್ತರಾಗ್ತಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಯಾವುದು ಯಾವುದು ಧಾನ್ಯಗಳು? ಭತ್ತ, ಜವಗೋಧಿ, ಗೋಧಿ, ಹೆಸರುಕಾಳು, ಉದ್ದು, ನವಣಿ, ಕಡಲೆ, ಇವೆಲ್ಲ ಸಪ್ತಧಾನ್ಯಗಳು ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಗೋಚರ್ಮ ಮಾತ್ರಂ ವಸುಧಾ ದತ್ತಾ ಪಾತ್ರೇ ವಿಧಾನತಃ ಪುನಾತಿ ಬ್ರಹ್ಮ ಹತ್ಯಾಯಾಹ ದೃಷ್ಟಮೇತನ್ ಮುನೀಶ್ವರೈಹಿ. ಒಂದು ಗೋಚರ್ಮದಷ್ಟು ಅಗಲ ಇರುವಂಥ ಭೂಮಿಯನ್ನಾದರೂ ಒಳ್ಳೆ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ ಬ್ರಹ್ಮಹತ್ಯಾದಿ ದೋಷಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾರೆ, ನವ್ರತೆಭ್ಯೋ ನತೀರ್ಥೇಭ್ಯೋ ನಾಣ್ಯದಾನಾತ್ ವಿನಶ್ಯತಿ ರಾಜ್ಯೇ ಕೃತಂ ಮಹಾಪಾಪಂ ಭೂಮಿ ದಾನಾತ್ ವಿಲೀಯತೆ. ಇನ್ಯಾವ ವ್ರತಗಳು, ತೀರ್ಥಗಳು, ದಾನಗಳಿಂದ ಇವನ ಪಾಪ ಹೋಗಲ್ಲ. ಅಂಥ ಪಾಪಗಳೆಲ್ಲವೂ ಕೂಡ ವಿಶೇಷವಾಗಿ ಭೂಮಿ ದಾನದಿಂದ ಹೋಗಿಬಿಡುತ್ತೆ. ಆದ ಕಾರಣ ಭೂಮಿ ದಾನ ಎಂಬುದು ತಾನು ವಿಶೇಷವಾಗಿ ಮಾಡಲೇಬೇಕು. ನಂತರ ಗೋದಾನ ಮಾಡಬೇಕಯ್ಯ. ಆ ಗೋದಾನ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ, ಅಂಥದೇನು, ರುದ್ರಧೇನು, ಋಣಧೇನು, ನಂತರ ಮೋಕ್ಷಧೇನು ಅಂತ ಹೇಳ್ತಾ ಬರ್ತಾರೆ. ವೈತರಣಿ ಧೇನುವನ್ನು, ಐದು ಧೇನುಗಳನ್ನು ದಾನ ಮಾಡಬೇಕು. ಎಂಥ ಧೇನುವನ್ನು ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಕಪಿಲಾಂ ಕ್ಷೀರ ಸಂಯುತಾಂ ಸುಪಸ್ಕರಾಂ ಸವತ್ಸಾಂ ಚ ತಪೋವೃತ್ತ ಸಮನ್ವಿತೆ. ಒಳ್ಳೆ ಉಪಸ್ಕರಗಳು, ಏನೇನು ಆ ಕೋಡಿಗೆ ಬಂಗಾರದ ಒಂದು ತೊಡಗು ಹಾಕಿಸ್ಬೇಕು, ನಂತರ ಕಾಲಿಗೆ ವಿಶೇಷವಾದಂಥ ಬೆಳ್ಳಿಯದ ಪಾದಗಳು ಮಾಡಿಸಬೇಕು, ಎಲ್ಲವೂ ಮಾಡಿಸಬೇಕು. ಅದರ ಸಹಿತವಾಗಿರತಕ್ಕಂಥ ಆಕಳನ್ನು ತಾವು ದಾನ ಮಾಡಬೇಕು. ಒಳ್ಳೆ ತಪಸ್ಸಿಂದ ಕೂಡಿರತಕ್ಕಂಥ ಬ್ರಾಹ್ಮಣನಿಗೆ ಕೊಡಬೇಕು. ಬ್ರಾಹ್ಮಣೇ ವೇದ ವಿದುಷಿ ಸರ್ವ ಪಾಪೈ ಪ್ರಮುಚ್ಚತೆ ಉದ್ಧರೇ ದಂತಕಾರಂ ಸದಾತಾರಂ ಪಾಪ ಸಂಚಯಾತ್. ಯಾವಾಗಾದರೂ ಈ ಗೋದಾನವನ್ನು ಮಾಡುತ್ತಾರೋ ಅವರು ವಿಶೇಷವಾಗಿ ಯಾರಿಗೆ ಒಳ್ಳೆ ವೇದಗಳನ್ನು ತಿಳ್ಕೊಂಡಿರ್ತಕ್ಕಂಥ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಇವರೆಲ್ಲರೂ ಪಾಪಗಳಿಂದ ಬಿಡುಗಡೆ ಆಗ್ತಾರೆ. ಅಷ್ಟೆಲ್ಲ ಕೊನೆಯ ಕಾಲದಲ್ಲಿ ಇವರು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ನಾಶ ಆಗಿಬಿಡುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಏಕಾಗವು ಸ್ವಸ್ಥಚಿತ್ತಸ್ಯ ಆತುರಸ್ಯ ಚ ಘೋಷತಂ ಸಹಸ್ರಂ ರಿಯಮಾಣಸ್ಯ ದತ್ತಂ ಚಿತ್ರವಿವರ್ಜಿತಂ. ಇಲ್ಲಿ ಹೇಳ್ತಾರೆ, ಮಾಮೂಲು ಚೆನ್ನಾಗಿರುವಾಗ ಒಂದು ಆಕಳ ದಾನ ಕೊಟ್ಟರೆ ಎಷ್ಟು ಫಲ ಬರುತ್ತೋ ಅದಕ್ಕೆ 100 ಪಟ್ಟು ಆಕಳು ದಾನ ಮಾಡಿದಷ್ಟು ಆತುರ ಕಾಲದಲ್ಲಿ ದಾನ ಮಾಡಿದರೆ ಬರುತ್ತೆ. ಹಾಗೆ ಇನ್ನು ಪ್ರಾಣ ಹೊರಟೋಗುತ್ತೆ ಅನ್ನುವ ಕಾಲಕ್ಕೆ ಒಂದು ಆಕಳು ದಾನ ಮಾಡಿದರೆ 1,000 ಆಕಳು ದಾನ ಮಾಡಿದಷ್ಟು ಬರುತ್ತೆ. ನಂತರ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಪುನರ್ಲಕ್ಷಂ ವಿಧಿಪೂತಂ ತದಸ್ಸಮಂ. ಇನ್ನು ವಿಶೇಷವಾಗಿ ಸತ್ತ ಮೇಲೆ ಅವರ ಕೈಯಿಂದ ಕೊಡಿಸಿದರೆ ವಿಶೇಷವಾಗಿ 1,000,000 ಗೋದಾನ ಮಾಡಿದಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತೀರ್ಥ ಪಾತ್ರ ಸಮೋಪೇತಂ ದಾನಮೇಕಂ ಚ ಲಕ್ಷಧ. ತೀರ್ಥನಿಗೆ ವಿಶೇಷವಾಗಿರ್ತಕ್ಕಂಥ ತೀರ್ಥಗಳು, ಅಲ್ಲಿ ಕ್ಷೇತ್ರಗಳು ಎಲ್ಲವೂ ಬ್ರಾಹ್ಮಣರಲ್ಲಿರುತ್ತೆ. ಅಂಥ ಬ್ರಾಹ್ಮಣನನ್ನು ಕರ್ಕೊಂಡು ಬಂದು ಅವನಿಗೆ ವಿಶೇಷವಾಗಿ ಆ ಒಳ್ಳೆ ತೀರ್ಥದಲ್ಲಿ ಒಳ್ಳೆ ಕ್ಷೇತ್ರದಲ್ಲಿ ಬ್ರಾಹ್ಮಣನ ಕರ್ಕೊಂಡು ಬಂದು ಈ ಒಂದು ದಾನ ಕೊಟ್ಟರೆ ಲಕ್ಷವಾಗಿ ಬಿಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ಆಕಳ ದಾನ ಸರಿಯಾದವರಿಗೆ ಕೊಡದಿದ್ದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೃಹೀತಾರಂ ತು ಪಾತಯೇತ್, ದಾತಾರಂ ನರಕಂ ನಯೇತ್. ತಗೊಂಡವನು ಸರಿಯಾದ ಯೋಗ್ಯನಾದ ವ್ಯಕ್ತಿ ಅಲ್ಲದಿದ್ದರೆ, ತಗೊಂಡವನನ್ನು ವಿಶೇಷವಾಗಿರತಕ್ಕಂಥ ಅವನ ಕುಲಗಳ ಸಹಿತವಾಗಿ 101 ಕುಲ ಸಹಿತವಾಗಿ ನಾಶ ಮಾಡಿಬಿಡುತ್ತೆ. ಹಾಗೆಯೇ ವಿಶೇಷವಾಗಿ ದಾತಾರಂ ನರಕಂ ನಯೇತ್, ಕೊಟ್ಟವರನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಎಚ್ಚರದಿಂದ ಯಾರಿಗೆ ಕೊಡಬೇಕೋ ನೋಡಿಕೊಂಡು ಯೋಗ್ಯರಾದವರಿಗೆ ಮಾತ್ರ ಗೋದಾನ ಕೊಡಬೇಕು. ಏನೋ ಒಂದು ಜನಿವಾರ ಹಾಕ್ಕೊಂಡಿದ್ದಾರೆ, ಮುದ್ರಣಾಮ ಹಚ್ಕೊಂಡಿದ್ದಾರೆ ಅಂತ ಕೊಡೋದಲ್ಲ. ಆ ಗೋದಾನವನ್ನು ಕೊಟ್ಟರೆ ಆ ಪಾಪ ಅವರಿಗೆ ಹೋಗುತ್ತೆ. ಇಲ್ಲೇನು ಒಳಗಿನ ರಹಸ್ಯ ಅಂದರೆ, ನಾವು ಏನೇ ದಾನ ಕೊಟ್ಟರು ನಮ್ಮ ಪಾಪ ಆ ದಾನದ ಮೂಲಕ ಅವ್ರ ವ್ಯಕ್ತಿಗೆ ಹೋಗುತ್ತೆ. ನಾವು ಕೊಟ್ಟ ಪದಾರ್ಥ ಹೊರಟೇ ಹೋಗಿಬಿಡುತ್ತೆ ಸ್ವಲ್ಪ ಕಾಲಕ್ಕೆ, ಪಾಪ ಮಾತ್ರ ಹಾಗೆ ನಿಂತಿರುತ್ತೆ. ಆ ವ್ಯಕ್ತಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಪಾಪ ಕಳ್ಕೊಂಡ ಸರಿ, ಇಲ್ಲ ಅಂದರೆ ಪಾಪ ಹಾಗೆ ನಿಂತಿರುತ್ತೆ. ಆದ ಕಾರಣ ದಾನ ಕೊಡೋದು ಸುಲಭ, ಕೊಟ್ಟವರು ಅಂದುಕೊಳ್ತಾ ಇರ್ತಾರೆ ಸಾಮಾನ್ಯವಾಗಿ, ಏ ನಾ ಇಷ್ಟು ಕೊಟ್ಟು ಬಿಟ್ಟೆ ಇವನ್ನ ಉದ್ಧಾರ ಮಾಡಿದೆ ಅಂತ. ಇಲ್ಲ, ಕೊಡೋದು ಬಹಳ ಸುಲಭ, ತಗೊಳ್ಳೋದು ಬಹಳ ಕಷ್ಟ. ಯಾಕೆ? ಅದರ ಹಿಂದೆ ಬರತಕ್ಕಂಥ ದೆವ್ವದಂಥ ಪಾಪವನ್ನು ನೋಡತಕ್ಕಂಥವ್ರು ಯಾರಿರ್ತಾರಲ್ಲ, ಅವರಿಗೆ ಮಾತ್ರ ಆ ದಾನವನ್ನು ತಗೊಂಡ ಮೇಲೆ ಪಾಪ ಕಳ್ಕೊಳ್ಳುವಂಥ ತಾಕತ್ತಿರುತ್ತೆ. ಇಲ್ಲವಾ, ದಾನ ತಗೊಂಡು ಅದು ಖರ್ಚಾಗ್ಬಿಡುತ್ತೆ, ಪದಾರ್ಥವಾದರೆ ಜೀರ್ಣ ಆಗಿಬಿಡುತ್ತೆ, ಜೀರ್ಣವಾಗದೇ ಇರೋದು ಬದಿಗಿರುತ್ತೆ, ಪಾಪ ಇವರಿಗೆ ಬಡ್ಕೊಳ್ಳುತ್ತೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆದ ಕಾರಣ ಆಕಳ ದಾನವನ್ನು ಚೆನ್ನಾಗಿ ಕೊಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಗೋದಾನ ಕೊಡಬೇಕಾದ ಕ್ರಮಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ಹೇಗೆ ಹೇಗೆ ಮಾಡಬೇಕು ಏನು ಅಂತ ಎಲ್ಲವನ್ನು ಹೇಳಿ ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಈ ರೀತಿ ಕೊನೆ ಕಾಲದಲ್ಲಿ ದಾನಗಳು ಕೊಟ್ಟು ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ 9ನೇ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಗರುಡ ದೇವರು ಕೇಳ್ತಾ ಇದ್ದಾರೆ, ಸ್ವಾಮಿ ಆ ಆತುರ ಕಾಲ ಪ್ರಾಣ ಹೋಗುವಂಥ ಸ್ಥಿತಿ, ಆವಾಗ ಮಾಡಬೇಕಾದ ದಾನ ಆತುರ ಕಾಲದ ದಾನ ಎಲ್ಲವನ್ನು ಹೇಳಿದ್ದೀರಾ. ಮ್ರಿಯಮಾಣಸ್ಯ ಯತ್ಕೃತ್ಯಂ ತದಿದಾನೀಂ ವದ ಪ್ರಭೋ. ದೇಹವನ್ನು ಬಿಡುವಾಗ ಏನು ಮಾಡಬೇಕು ಇದು ಯಾರಿಗೆ ಗೊತ್ತಿರಬೇಕು? ಹೋಗುವಂಥವರಿಗೂ ಗೊತ್ತಿರಬೇಕು, ಮಗನಿಗೂ ಗೊತ್ತಿರಬೇಕು. ಮಗನಿಗೆ ಹೇಳಿರಬೇಕು ಮೊದಲೇ ಎಲ್ಲ ಹೀಗೆ ಹೀಗೆ ಮಾಡಬೇಕು ಹೋಗೋ ಕಾಲಕ್ಕೆ ಅಂತ ಟ್ರೈನಿಂಗ್ ಕೊಟ್ಟಿರಬೇಕು. ಇಲ್ಲದಿದ್ದರೆ ಆ ಕಾಲಕ್ಕೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ, ಮರ್ತೆ ಹೋಗಿರ್ತಾರೆ, ಏನು ಮಾಡಲ್ಲ. ಇನ್ನೊಂದು, ತಂದೆಯಾದವ ಅವರ ತಂದೆಗೆ ಮಾಡಿದ್ದನ್ನು ನೋಡಿದಾಗ ಈ ಮೊಮ್ಮಗನಾದವ ತಂದೆಗೆ ಮಾಡ್ತಾನೆ. ಮಗ ತಂದೆ ಯಾವಾಗಲೂ ಅಜ್ಜನಿಗೆ ಶ್ರಾದ್ದ ಮಾಡಿದ್ದೇ ನೋಡಿಲ್ಲ ಅಂದರೆ ಇವನು ಶ್ರಾದ್ದ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಯಾಕೆ? ಇದು ನೋಡಿ ತಿಳ್ಕೋಬೇಕಾಗಿತ್ತು. ಅವಾಗ ಹೇಳ್ತಾ ಇದ್ದಾರೆ, ಕರ್ಮಯೋಗಾತ್ ಯದಾ ದೇಹಿ ಮುಂಚತ್ಯತ್ರ ನಿಜಂ ವಪುಃ ತುಳಸಿ ಸನ್ನಿಧೌ ಕುರ್ಯಾತ್ ಮಂಗಳ ಮಂಡಲಂ ಗೋಮಯೇನತು. ಯಾವಾಗಾದರೆ ಕರ್ಮದಿಂದಾಗಿ, ತನ್ನ ಹಿಂದಿನ ಕರ್ಮಗಳಿಂದಾಗಿ ದೇಹತ್ಯಾಗ ಎಂಬುದು ಸಿದ್ಧ ಆಗಿರುತ್ತೋ ಅಂಥ ಕಾಲಕ್ಕೆ ತುಳಸಿ ಗಿಡದ ಹತ್ತಿರ ಒಂದು ಗೋಮಯದಿಂದ ಮಂಡಲವನ್ನು ಮಾಡಬೇಕು. ಅದು ಕೇಳ್ತಾ ಇದ್ದಾರೆ, ಈ ಹಿಂದಿನ ಕಾಲ ಎಲ್ಲ ಮನೆ ಮುಂದೆ ತುಳಸಿ ಗಿಡ ಇಡ್ತಾ ಇದ್ರು, ಅದಕ್ಕೊಂದು ಕಟ್ಟೆ ಕಟ್ಟಿಡ್ತಾ ಇದ್ರು. ಕಟ್ಟೆ ಅಂದರೆ ತುಳಸಿ ಇರಲಿಕ್ಕೆ ಒಂದು ಕಟ್ಟೆ ಥರ. ನಂತರ ಅಲ್ಲಿ ಒಂದು ತುಳಸಿ ವೃಂದಾವನ ದೊಡ್ಡದಿದ್ದರೆ ಅದರ ಮಧ್ಯದಲ್ಲಿ ಚಿಕ್ಕ ಟ್ರಯಾಂಗಲ್ ಶೇಪ್ ಗೂಡಿರುತ್ತೆ, ಆ ಗೂಡು ಸ್ವಲ್ಪ ಆಳಕ್ಕೂ ಇರುತ್ತೆ ಒಳಕ್ಕೆ, ಅಲ್ಲಿ ದೀಪ ಇಡಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ನಂತರ ತುಳಸಿ ವೃಂದಾವನದ ಕಡೆಗೆ, ಅದು ಕಲ್ಲಿನದ್ದೋ ಮಣ್ಣಿಂದೋ ವೃಂದಾವನ ಕಟ್ತಾರೆ. ಆ ಕೆಳಗೆ ಒಂದು ಇಷ್ಟು ಎತ್ತರ, ಉದ್ದಕ್ಕೆ 6 ಅಡಿ ಕಟ್ಟೆಯನ್ನು ಕಟ್ತಾರೆ, ದೊಡ್ಡ ಕಟ್ಟೆಯನ್ನು ಕಟ್ತಾರೆ. ಎತ್ತರದಲ್ಲಿದ್ದ ಕಟ್ಟೆ, ಅದಕ್ಕೆ ಸ್ಟೆಪ್ಸ್ ಕೊಟ್ಟಿರ್ತಾರೆ. ಅಲ್ಲಿ ವಿಶೇಷವಾದ ಗಿಡ ಇರುತ್ತೆ, ವೃಂದಾವನ ಗಿಡ ಎಲ್ಲ ಇರುತ್ತೆ. ಯಾಕೆ ಹೀಗೆಲ್ಲ ವ್ಯವಸ್ಥೆ? ಮನೆ ಒಂದು ಚಿಕ್ಕ ಪಾಟ್ ಇಟ್ಕೊಂಡು ಸರಿ ಹೋಗುತ್ತಲ್ಲ. ಅವರೆಲ್ಲ ಆಲೋಚನೆ ಮಾಡಿದ್ದಾರೆ. ಏನದು ಅಂದರೆ, ಆ ಕಾಲಕ್ಕೆ ಮರಣ ಆಗಬೇಕಾದರೆ ಯಾರಿಗಾದರೂ ಸರಿ ಅಲ್ಲಿ ಕರಕೊಂಡು ಮಲಗಿಸ್ತಾರೆ. ಆ ಕಟ್ಟೆ ಮೇಲೆ ಗೋಮಯದಿಂದ ಚೆನ್ನಾಗಿ ನೀರು ಹಾಕಿ ಶುದ್ಧ ಮಾಡಿ ಬಿಡುತ್ತಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಎಳ್ಳು ದರ್ಭೆಗಳನ್ನು ಹಾಕ್ತಾರೆ, ಇವರನ್ನು ಕರಕೊಂಡು ಬಂದು ಮಲಗಿಸ್ತಾರೆ. ಮಲಗಿಸಿದಾಗ ಸರಿಯಾಗಿ ತುಳಸಿ ಗಿಡದ ನೆರಳು ಅವರ ತಲೆಯ ಮೇಲೆ ಬೀಳ್ತಾ ಇರುತ್ತೆ. ನಂತರ ಇನ್ನೊಂದು ಇದೆ ಅಲ್ಲಿ, ಅವರು ಪ್ರಾಣತ್ಯಾಗ ಮಾಡಿದ ಮೇಲೆ ಆ ಶುದ್ಧ ಎಲ್ಲ ಮಾಡಿ ಆ ಕಟ್ಟೆಯೆಲ್ಲ ಶರೀರವನ್ನು ತಗೊಂಡು ಹೋದ ಮೇಲೆ ಆ ದೀಪ 12 ದಿವಸಗಳ ಕಾಲ ಇಡಬೇಕಲ್ವ? ಎಲ್ಲಿಡಬೇಕು ಹೊರಗಿದ್ರೆ? ಅಂದರೆ ಅದಕ್ಕೆ ಆ ತುಳಸಿ ಬೃಂದಾವನದಲ್ಲೇ ಈ ಟ್ರಯಾಂಗಲ್ ಶೇಪ್ ಒಳಕ್ಕೆ ಒಂದು ಇದು ಮಾಡಿರುತ್ತಾರೆ, ಕ್ಯಾವಿಟಿ ತೂತು ಮಾಡಿರುತ್ತಾರೆ, ಟ್ರಯಾಂಗಲ್ ಶೇಪ್. ಅದು ದೀಪ ಇಡಲಿಕ್ಕೆ, ಅದು ಸ್ವಲ್ಪ ಸಣ್ಣದು ಮಾತ್ರ ಇಟ್ಟಿರಲ್ಲ, ಅದು ಉದ್ದಕ್ಕೆ ಇಟ್ಟಿರ್ತಾರೆ ಒಳಕ್ಕೆ. ಯಾಕೆ ಅಂದರೆ ಈ 12 ದಿನಗಳ ಕಾಲ ಶಾಂತ ಆಗದೆ ಉರಿಬೇಕಲ್ಲ. ಆ ಮಾಮೂಲಾಗಾದ್ರೆ ಮನೆಯಲ್ಲಿ ಅವರು ಹೋದ ಕಡೆ ದೀಪ ಇಟ್ಟು ಅದು ಶಾಂತ ಆಗಬಾರದು ಅಂತ ಹೇಳಿದರೆ ಫ್ಯಾನ್ ಬೇಕಾಗಿರುತ್ತೆ ಅವ್ರಿಗೆ ಹಾಕ್ಕೊಳ್ಳಿಕ್ಕೆ. ಅಂತಹ ಕಾಲಕ್ಕೆ ಏನು ಮಾಡಬೇಕು ಅಂದರೆ, ಬಿದುರಿನ ತೂತಿರುವ ಬಿದುರಿನ ಬುಟ್ಟೆಯನ್ನು ಅದರ ಮೇಲೆ ಬೋರಲ್ಲ ಹಾಕ್ತಾರೆ. ಆವಾಗ ಗಾಳಿ ಬರ್ತಾ ಇರುತ್ತೆ, ಉರಿತಾ ಇರುತ್ತೆ, ನಂತರ ಶಾಂತವೂ ಆಗೋದಿಲ್ಲ. ಈ ಒಂದು ವ್ಯವಸ್ಥೆ ಆ ತುಳಸಿ ಗಿಡದ ಆ ಒಂದು ತ್ರಿಕೋಣಾಕೃತಿಯ ತೂತಿನಲ್ಲಿರುತ್ತೆ. ಒಳಕ್ಕಿಟ್ಟರೆ ಗಾಳಿಯೂ ಬರುತ್ತೆ, ಶಾಂತವೂ ಆಗಲ್ಲ, 12 ದಿನಗಳ ಕಾಲ ದೀಪವೂ ಇಡಬಹುದು. ಇದು ಅಲ್ಲಿ ಮಾಡಿದ ವ್ಯವಸ್ಥೆ. ನಂತರ ಆ ಗೋಮಯದ ಮಂಡಲವನ್ನು ಮಾಡಿ ಆ ಮಂಡಲ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ, ತಿಲಾಂಶ್ಚೈವ ವಿಕೀರ್ಯಾಥ ದರ್ಭಾಂಶ್ಚೈವ ವಿನಿಕ್ಷೇಪೇತ್. ಎಳ್ಳನ್ನು ಹಾಕಿ ಅಲ್ಲೆಲ್ಲ ದರ್ಭೆಯನ್ನು ಹಾಸಬೇಕು. ಆ ಒಂದು ತಲೆ ಹತ್ತಿರ ಸ್ಥಾಪಯೇದ್ ಆಶನೇ ಶುಭ್ರೆ ಶಾಲಗ್ರಾಮ ಶಿಲಾಂ ಶಿಲಾಂ ತದಾ, ಶಾಲಗ್ರಾಮ ಶಿಲೆಯನ್ನು ಅಲ್ಲಿಡಬೇಕಂತೆ. ಸಾಲಗ್ರಾಮ ಶಿಲೆ ಎಲ್ಲಿರುತ್ತೋ ಅಲ್ಲಿ ಪಾಪವನ್ನು, ದೋಷವನ್ನು, ಭಯವನ್ನು ತೆಗೆದು ಬಿಡುತ್ತೆ. ಪಾಪ ದೋಷ ಭಯಾಪಹ ತತ್ಸನ್ನಿಧಾನ ಮರಣಾತ ಮುಕ್ತಿರ್ಜಂತೋ ಸುನಿಶ್ಚಿತ. ಆ ಸಾಲಗ್ರಾಮದ ಸನ್ನಿಧಾನದಲ್ಲಿ ಮರಣ ಹೊಂದೋದರಿಂದ ಜೀವಿಗೆ ಮುಕ್ತಿ ಎಂಬುದು ಖಚಿತ ಅಂತ ಇದ್ದಾರೆ. ಹೇಳ್ತಾರೆ, ತುಳಸಿ ವಿಟಪಚ್ಛಾಯ ಯತ್ರಾಸ್ತಿ ಭವತಾಪಃ ತತ್ರೈವ ಮರಣಾನ್ಮುಕ್ತಿ ಸರ್ವದಾ ದಾನ ದುರ್ಲಭ. ಯಾವ ದಾನಗಳಿಂದಲೂ ಸಿಗಲ್ಲ ಅಂತ ಸದ್ಗತಿ ತುಳಸಿ ಗಿಡದ ಕೆಳಗೆ ಪ್ರಾಣತ್ಯಾಗ ಮಾಡಿದರೆ ಬರುತ್ತೆ. ತುಳಸಿ ವಿಟಪಸ್ಥಾನಂ ಗೃಹೇ ಯಸ್ಯಾವತಿಷ್ಠತೆ ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರಾಃ. ತುಳಸಿ ಗಿಡ ಎಲ್ಲಿ ಯಾರ ಮನೆಯಲ್ಲಿ ಇರುತ್ತೋ ಅದು ತೀರ್ಥಕ್ಕೆ ಸಮಾನ. ಅದಕ್ಕೆ ಅಲ್ಲಿಗೆ ಯಮಕಿಂಕರರು ಬರೋದೇ ಇಲ್ಲ. ನಂತರ ತುಳಸಿ ಮಂಜರಿಯುಕ್ತೋ ಎಷ್ಟು ಪ್ರಾಣಾನ್ ವಿಮುಂಚತಿ ಯಮಸ್ತಂ ನಿಕ್ಷಿತಂ ಶಕ್ತೋ ಯುಕ್ತ ಪಾಪಶತೈರಬಿ. 106 ಪಾಪಗಳು ಮಾಡಿದರು ಅವ ತನ್ನ ಶಿರದಲ್ಲಿ ತುಳಸಿ ಮಂಜರಿಯನ್ನು ಧಾರಣೆ ಮಾಡಿಕೊಂಡಿದ್ದರೆ ಅವನ ಪ್ರಾಣವನ್ನು ಬಿಟ್ಟರೆ ಅವಾಗ ಅವನನ್ನು ನೋಡಲಿಕ್ಕೆ ಯಮಧರ್ಮರಾದರೂ ಬರಲ್ಲ. ತಸ್ಯಾಹ ದಲಂ ಮುಖೇ ಕೃತ್ವ ತಿಲದರ್ಭಾಸನೆ ಮೃತ ನರೋ ವಿಷ್ಣುಪುರಂ ಯಾತಿ ಪುತ್ರಹೀನೋಪಿ ಅಸಂಶಯ. ಆ ತುಳಸಿ ದಳವನ್ನು ಬಾಯಲ್ಲಿ ಇಟ್ಟುಕೊಂಡು ಎಳ್ಳು ದರ್ಭೆಗಳು ಹಾಕಿದ ಆಸನದಲ್ಲಿ ಯಾರು ಮೃತರಾಗ್ತಾರೋ ಅವರು ವಿಷ್ಣುಪುರಕ್ಕೆ ಹೋಗ್ತಾರೆ, ಮಕ್ಕಳಿಲ್ಲದಿದ್ದರೂ ಎಂಬುದನ್ನು ಚೆನ್ನಾಗಿ ಹೇಳ್ತಾರೆ. ನಂತರ ಎಳ್ಳು ಯಾಕೆ ಹಾಕಬೇಕು ಆ ಮಂಡಲದ ಮೇಲೆ? ಆ ತಿಲ 3 ರೀತಿಯಾದ್ದು, ಮೂರು ರೀತಿಯಾದ ಪಾಪಗಳನ್ನು ಪರಿಹಾರ ಮಾಡುತ್ತೆ. ದರ್ಭ, ತುಳಸಿ ಇವೆಲ್ಲವೂ ಕೂಡ ಸಾಯುವಂಥವನನ್ನು ನರಕಕ್ಕೆ ಹೋಗುವುದನ್ನು ತಪ್ಪಿಸುತ್ತೆ. ಇನ್ನು ವಿಶೇಷವಾಗಿ ಆ ಎಳ್ಳನ್ನಲ್ಲಿ ಹಾಕೋದರಿಂದ ದೇವರ ಸ್ವೇದದಿಂದ ಬಂದಿರತಕ್ಕಂಥದ್ದು ಎಳ್ಳು. ಮಮಸ್ವೇದ ಸಮುದ್ಭೂತಾ ಯತಸ್ಥೆ ಪಾವನಾಸ್ತಿಲಾಹ ಅಸುರಾಹ ದಾನವಾಹ ದೈತ್ಯಾಹ ವಿದ್ರವಂತಿ ತಿಲೈಸ್ತತಃ ಹೇಳ್ತಾರೆ. ಆ ಎಳ್ಳು ಅಲ್ಲೆಲ್ಲ ಚೆಲ್ಲೋದರಿಂದ ಏನಾಗ್ತದೆ, ಅಸುರ ದೈತ್ಯ ದಾನವರೆಲ್ಲ ಓಡಿ ಹೋಗ್ತಾರೆ. ಇನ್ನು ದರ್ಭೆಗಳು ಭಗವಂತನ ವಿಶೇಷವಾದ ವಿಭೂತಿ ಸ್ಥಾನ, ದೇವರ ರೋಮದಿಂದ ಹುಟ್ಟಿದ್ದು. ಅದಕ್ಕೆ ಅತಸ್ತತ್ ಪರ್ಶನಾದೇವ ಸ್ವರ್ಗಂ ಗಚ್ಚಂತಿ ಮಾನವಾಹ, ಅದಕ್ಕೆ ಮನುಷ್ಯರಾದವರು ಆ ದರ್ಭೆಗಳನ್ನು ಮುಟ್ಟಿದರೆ ಸಾಕು ಸ್ವರ್ಗಕ್ಕೆ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದರ್ಭೆಯಲ್ಲಿ ಏನಿದೆ ಅಂತಹದ್ದು ಅಂದರೆ, ದರ್ಭ ಮೂಲದಲ್ಲಿ ಬ್ರಹ್ಮದೇವರು, ದರ್ಭ ಮಧ್ಯದಲ್ಲಿ ಜನಾರ್ದನ, ದರ್ಭಾಗ್ರದಲ್ಲಿ ಶಂಕರ, ಎಲ್ಲ ದೇವರು ದೇವತೆಗಳು ಎಲ್ಲರೂ ಕೂಡ ಆ ದರ್ಭೆಗಳಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಂತರ ಅತಃ ಕುಶಾಹ ವಹ್ನಿ ಮಂತ್ರ ತುಳಸಿ ವಿಪ್ರಧೇನವಃ ನೈತೆ ನಿರ್ಮಾಲ್ಯತಾಂ ಯಾಂತಿ ಕ್ರಿಯಮಾಣಾಃ ಪುನಃ ಪುನಃ. ಮತ್ತು ಆ ದರ್ಭೆಗಳು ತುಳಸಿ ಎಲ್ಲನ್ನ ಮತ್ತು ಬಳಸಿದರು, ಅದು ನಿರ್ಮಾಲ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುಳಸಿ ದೇವರಿಗೆ ಏರಿಸಿದ್ದು, ಒಂದು ವೇಳೆ ಮನೆಯಲ್ಲಿ ತುಳಸಿಯೇ ಇಲ್ಲ ನಾಳೆಗೆ ಅಂತ ಹೇಳಿದರೆ, ಆ ಏರಿಸಿದ ತುಳಸಿಯನ್ನೇ ಮತ್ತು ಮೂರು ಸಲ ತೊಳೆದು ಮತ್ತು ಬಳಸಬಹುದು. ಅದೊಂದು ವ್ಯವಸ್ಥೆ ಇದೆ, ದರ್ಭೆಗಳನ್ನು ತೊಳೆದು ಮತ್ತು ಬಳಸಬಹುದು. ಅದಕ್ಕೆ ಬ್ರಾಹ್ಮಣ, ಗೋವು, ತುಳಸಿ, ಮಂತ್ರ, ಅಗ್ನಿ, ದರ್ಭೆ ಇವೆಲ್ಲ ಯಾವುದು ನಿರ್ಮಾಲ್ಯ ಆಗೋದಿಲ್ಲ. ಆದರೆ ಕೆಲವು ಕಡೆ ಬಳಸಿದಾಗ ಇವು ನಿರ್ಮಾಲ್ಯ ಆಗುತ್ತೆ. ದರ್ಭ ಪಿಂಡೇಶು ನಿರ್ಮಾಲ್ಯಾ ಬ್ರಾಹ್ಮಣಾ ಪ್ರೇತ ಭೋಜನೆ ಮಂತ್ರ ಗೌಸ್ ತುಳಸಿ ನೀಚೆ ಚಿತಾಯಾಂತ ಹುತಾಶನಃ. ಇಲ್ಲಿ ಹೇಳ್ತಾ ಇದ್ದಾರೆ, ದರ್ಭೆಗಳು ಪಿಂಡದ ಮೇಲೆ ಹಾಕಿದರೆ ಅದು ಮತ್ತು ಬಳಸಲಿಕ್ಕಿಲ್ಲ. ಬ್ರಾಹ್ಮಣರು ಪ್ರೇತ ಭೋಜನ ಮಾಡಿದರೆ ಅವರು ಮತ್ತು ಯಾವುದಕ್ಕೂ ಬರಬಾರದು. ಮಂತ್ರ, ಗೋವು, ತುಳಸಿ ಇವೆಲ್ಲವೂ ಕೂಡ ನೀಚನಾದವನಲ್ಲಿದ್ದರೆ ಅದು ಬರಲ್ಲ ನಮಗೆ ಕೆಲಸಕ್ಕೆ. ಚಿತಾಯಾಂಚ ಹುತಾಶನ, ಚಿತಿಯಲ್ಲಿ ಸುಡುವಂಥ ಅಗ್ನಿ ಏನಿದೆ ಆ ಅಗ್ನಿ ಎಲ್ಲ ಮಂಗಳ ಕಾರ್ಯಕ್ಕೆ ಬರಲ್ಲ. ಯಾಕಂದ್ರೆ ಅದು ಬೇರೆ ಇದೆ, ಶವವನ್ನು ಸುಡುವಂಥ ಅಗ್ನಿ ಕ್ರವ್ಯ ಅದ, ಅಂದರೆ ಮಾಂಸವನ್ನೇ ತಿಂದು ಬಿಡತಕ್ಕಂಥ ಅಗ್ನಿ. ಇನ್ನು ವಿಶೇಷ ಹೇಳ್ತಾರೆ, ಗೋಮಯದಿಂದ ಭೂಮಿಯ ಮೇಲೆ ಮಂಡಲವನ್ನು ಮಾಡಿ ಅವರನ್ನ ಮಲಗಿಸಬೇಕಷ್ಟೇ ಹೊರತು ಅಂತರಿಕ್ಷಂ ವಿವರ್ಜಯೇತ್, ಅಂದರೆ ಮಂಚ ಮೊದಲಾದವರನ್ನ ವಿಸರ್ಜನೆ ಮಾಡಬೇಕು. ಮಂಚದ ಮೇಲೆ ಪ್ರಾಣ ಹೋದರೆ ಎಲ್ಲ ದೈತ್ಯರು ಬಂದ್ಬಿಡುತ್ತಾರಂತಲ್ಲಿ. ಇನ್ನು ಮಂಡಲ ಯಾಕೆ ಮಾಡಬೇಕು ಗೋಮಯದಿಂದ ಅಂದರೆ, ಬ್ರಹ್ಮ ವಿಷ್ಣು ವಿಷ್ಣುಶ್ಚ ರುದ್ರಶ್ಚ ಸರ್ವೇ ದೇವಾಹ ಹುತಾಶನಾಹ ಮಂಡಲೋಪರಿ ತಿಷ್ಟಂತಿ ತಸ್ಮಾತ್ ಕುರ್ವೀತ ಮಂಡಲಂ. ಬ್ರಹ್ಮ ವಿಷ್ಣು ರುದ್ರ ಎಲ್ಲ ದೇವತೆಗಳು ಅಗ್ನಿ ಮೊದಲಾದವರೆಲ್ಲರೂ ಕೂಡ ಮಂಡಲದ ಮೇಲಿರ್ತಾರಾದ್ದರಿಂದ ಮಂಡಲ ಮಾಡಬೇಕು. ನಂತರ ಎಲ್ಲಿ ಮಂಡಲ ಮಾಡಿಲ್ಲವೋ ಅಥವಾ ಈ ಅಂತರಿಕ್ಷ ಹಾಸಿಗೆ ಮೊದಲಾದ ಮಂಚೆ ಹಾಕಿ ಅಲ್ಲಿ ಪ್ರಾಣತ್ಯಾಗ ಮಾಡುತ್ತಾರೋ ಅಲ್ಲಿ ರಾಕ್ಷಸಾಶ್ಚ ಪಿಶಾಚಾಶ್ಚ ಭೂತಾಹ ಪ್ರೇತಾಹ ಯಮಾನುಗಾಹ ಅಲಿಪ್ತ ದೇಶೇ ಖಟ್ವಾಯಾಮ್ ಅಂತರಿಕ್ಷೆ ವಿಶಂತಿ ಚ, ಅಲ್ಲೆಲ್ಲರೂ ಪ್ರವೇಶ ಮಾಡಿ ಆ ಒಂದು ವಿಶೇಷವಾದ ಶರೀರ ಆಹುತಿಗೆ ಯೋಗ್ಯ ಆಗದಂತೆ ಮಾಡಿಬಿಡ್ತಾರೆ. ಆದ ಕಾರಣ ಅತೋಗ್ನಿಹೋತ್ರಂ ಶ್ರಾದ್ಧಂ ಚ ಬ್ರಹ್ಮಭೋಜ್ಯಂ ಸುರಾರ್ಚನಂ ಮಂಡಲೇನ ವಿನಾ ಭೂಮಿಯಾಂ ಆತುರಂ ನೈವಕಾರಯೇ. ಇದು ಹೇಳ್ತಾ ಇದ್ದಾರೆ, ಅಗ್ನಿಹೋತ್ರ, ಶ್ರಾದ್ಧ, ಬ್ರಾಹ್ಮಣ ಭೋಜನ, ದೇವತಾ ಪೂಜೆ ಇವುಗಳನ್ನು ಮಂಡಲ ಮಾಡದೇ ಇರುವ ಇರುವಂಥ ಭೂಮಿಯ ಮೇಲೆ ಮಾಡಬಾರದು. ಅಷ್ಟೇ ಅಲ್ಲ, ಮರಣ ಹೊಂದುವಂಥ ವ್ಯಕ್ತಿಯನ್ನು ಮಂಡಲ ಮಾಡದೆ ಮಲಗಿಸಬಾರದು. ನಂತರ ಅವರನ್ನು ಮಲಗಿಸಿದ ಮೇಲೆ ಅವರ ಬಾಯಲ್ಲಿ ರತ್ನ ಬಂಗಾರ ಎರಡೂ ಇಡಬೇಕು. ಸಾಲಗ್ರಾಮ ತೀರ್ಥವನ್ನು ಅವರಿಗೆ ಕೊಡಬೇಕು. ಹೇಳ್ತಾರೆ, ಶಾಲಗ್ರಾಮ ಶಿಲಾತೋಯಂ ವ್ಯಕ್ತಿಭೇದ್ ಬಿಂದು ಮಾತ್ರಕಂ ಸರ್ವಪಾಪ ವಿನಿರ್ಮುಕ್ತೋ ವೈಕುಂಠ ಭುವನಂ ರಜೇತ್. ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ ಒಂದು ತೊಟ್ಟು ನೀರನ್ನು, ಪಾದೋದಕವನ್ನು ಯಾರು ಸ್ವೀಕಾರ ಮಾಡುತ್ತಾರೋ, ಅವರು ಒಂದು ಬಿಂದು ಮಾತ್ರ ಕುಡಿಯುತ್ತಾರೋ, ಅವರು ಎಲ್ಲ ಪಾಪಗಳಿಂದ ಬಿಡುಗಡೆಯಾಗಿ ವೈಕುಂಠ ಭುವನಕ್ಕೆ ಹೋಗಿಬಿಡುತ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ. ಇನ್ನ ಹೇಳ್ತಾರೆ, ಆ ಸಾಲಗ್ರಾಮ ಶಿಲಾ ಯಾರಾದರೆ ಭಕ್ತಿಯನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ 12 ವರ್ಷಗಳ ಕಾಲ ಉಪವಾಸದಿಂದ ಭಗವಂತನ ಸೇವಾ ಮಾಡಿದ ಫಲ ಸಿಕ್ಬಿಡುತ್ತೆ. ದ್ವಾದಶಾಬ್ದ ಉಪವಾಸ ಫಲಂ ಅಲಂ ಯತ್ ಸೇವನಂ ಭಕ್ತಿಯುಕ್ತಂ. ನಂತರ ಗಂಗಾಜಲವನ್ನು ಕೊಡಬೇಕಂತೆ ಹೋಗುವಂಥವರಿಗೆ. ಅದರಿಂದ ಏನಾಗುತ್ತೆ? ಸರ್ವತೀರ್ಥಕೃತ ಸ್ನಾನ ದಾನ ಪುಣ್ಯ ಫಲಪ್ರದಂ ಮಹಾಪಾತಕ ನಾಶನಂ. ಆ ಗಂಗಾಜಲವನ್ನು ಬಾಯಿಲಿ ಹಾಕೋದರಿಂದ ಮಹಾಪಾಪಗಳೆಲ್ಲ ನಾಶ ಆಗುತ್ತೆ. ಎಲ್ಲ ತೀರ್ಥಗಳಲ್ಲಿ ಮಾಡಿದ ದಾನ ಸ್ನಾನ ಆದಮೇಲೆ ವಿಶೇಷವಾದ ಜಪಾದಿಗಳ ಪುಣ್ಯವನ್ನು ಕೊಡತಕ್ಕಂಥದ್ದು. ಇನ್ನು ಹೇಳ್ತಾರೆ, ಚಾಂದ್ರಾಯಣ ವ್ರತ ಅಂತಿದೆ. ಪಾಡ್ಯದಿಂದ ಶುರು ಮಾಡಿಕೊಂಡು ಹುಣ್ಣಿಮೆ ಪರ್ಯಂತ ದಿನಕ್ಕೊಂದು ನೆಲ್ಲಿಕಾಯಿ ಗಾತ್ರದ ಅನ್ನವನ್ನು ಸ್ವೀಕಾರ ಮಾಡಬೇಕು. ಮೊದಲನೇ ದಿನ, ಎರಡನೇ ದಿನ 2 ನೆಲ್ಲಿಕಾಯಿಯಷ್ಟು. ಇನ್ಯಾವ ಪದಾರ್ಥ ಹಾಕ್ಕೊಳ್ಳಿಕ್ಕಿಲ್ಲ, ಬರೀ ಅನ್ನ ಮಾತ್ರ ತಗೊಂಡಿರ್ಬೇಕು. ಆ ಥರ ಕೊನೆಗೆ ಎಷ್ಟು ಅಂದರೆ ಒಂದು ದಿನಕ್ಕೆ 1 ನೆಲ್ಲಿಕಾಯಿ, ಎರಡನೇ ದಿನಕ್ಕೆ 2 ನೆಲ್ಲಿಕಾಯಿ, ಆ ಪ್ರಕಾರ 15ನೇ ದಿನಕ್ಕೆ 15 ನೆಲ್ಲಿಕಾಯಿಯಷ್ಟು ಅನ್ನ ತಿನ್ನಬೇಕು. ನಂತರ ಮತ್ತೂ ಪಾಡ್ಯದವರೆಗೆ ಕಡಿಮೆ ಮಾಡ್ತಾ ಬರಬೇಕು. ಇದನ್ನು ಚಾಂದ್ರಾಯಣ ವ್ರತ ಅಂತಾರೆ. ತುಂಬ ಸುಸ್ತು ಮಾಡಿಬಿಡುತ್ತೆ ಮನುಷ್ಯನನ್ನು, ಶಕ್ತಿ ಇರಲ್ಲ. ಅಂಥ ಚಾಂದ್ರಾಯಣ ವ್ರತ ಒಂದಲ್ಲ ಎರಡಲ್ಲ, ಚರೇದ್ಯಸ್ತು ಸಹಸ್ರಂ ಕಾಯಶೋಧನ. ಈ ಚಾಂದ್ರಾಯಣ ಮಾಡುವುದರಿಂದ ಶರೀರದಲ್ಲಿ ಇರತಕ್ಕ ನಮ್ಮ ಹಿಂದಿನ ಎಲ್ಲ ಜನ್ಮಗಳ ಪಾಪಗಳು ಸುಟ್ಟು ಬೂದಿಯಾಗ್ಬಿಡುತ್ತೆ. ಹೌದಾ? ಮತ್ತೆ ಯಾವಾಗ ಮಾಡೋಣ, ಏನು ಮಾಡೋಣ ಅಂದರೆ ಹೇಳ್ತಾರೆ, ಒಂದು ತೊಟ್ಟು ಗಂಗೆಯ ನೀರು ಬಾಯಲ್ಲಿ ಹಾಕ್ಕೊಳ್ಳೋದರಿಂದ 1,000 ಸಲ ಚಾಂದ್ರಾಯಣ ಮಾಡಿದರೆ ಶರೀರ ಎಷ್ಟು ಶುದ್ಧಿಯಾಗುತ್ತೋ ಅಷ್ಟು ಶುದ್ಧಿಯಾಗುತ್ತೆ ಶರೀರ, ಒಂದು ತೊಟ್ಟು ಗಂಗಾ ಜಲವನ್ನು ಪಾನ ಮಾಡಿದರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಗ್ನಿಂ ಪ್ರಾಪ್ಯ ಯಥಾ ತಾರಕ್ಷ್ಯ ತೂಲ ರಾಶಿರ ವಿನಶ್ಯತಿ ತಥಾ ಗಂಗಾಂಬು ಪಾನೇನ ಪಾತಕಂ ಭಸ್ಮಸಾತ್ ಭವೇತ್. ಹೇಗೆ ದೊಡ್ಡ ಹತ್ತಿಯ ರಾಶಿ, ಅದಕ್ಕೆ ಚಿಕ್ಕ ಕಿಡಿ ಸೇರಿಕೊಂಡು ಸಾಕು, ಅದು ಇಡೀ ರಾಶಿಯನ್ನು ಸುಟ್ಟು ಬಿಡುತ್ತೋ, ಹಾಗೆ ಗಂಗೆಯ ಜಲವನ್ನು ಪಾನ ಮಾಡುವುದರಿಂದ ಪಾತಕವೆಲ್ಲ ಸುಟ್ಟು ಹೋಗುತ್ತೆ. ಎಷ್ಟು ಸೂರ್ಯಾಂಶ ಸಂತಪ್ತಂ ಗಾಂಗಂ ಯಸ್ ಸರಳಂ ಬಿಬೇತ್ ತಥರ ಯೋನಿ ನಿರ್ಮುಕ್ತ ಪ್ರಯಾತಿ ಸದನಂ ಹರೇ. ಯಾರಾದರೆ ಆ ಸೂರ್ಯಕಿರಣಗಳಲ್ಲಿ ಬಿಸಿಯಾದಂತಹ ನೀರು, ಗಂಗೆಯ ನೀರನ್ನು ಒಂದು ವಿಶೇಷವಾದ ತೊಟ್ಟನ್ನು ಕುಡಿಯುತ್ತಾರೋ, ಅವರು ಎಲ್ಲ ಪಾಪಗಳಲ್ಲ, ಎಲ್ಲ ಪಾಪಗಳಿಂದ ಬರತಕ್ಕಂಥ ಫಲವಾದ ಕೆಟ್ಟ ಯೋನಿಗಳಲ್ಲಿ ಜನ್ಮ ಆಗುವುದಿಲ್ಲ, ಆ ಎಲ್ಲವನ್ನ ನಾಶ ಮಾಡಿಬಿಡುತ್ತೆ, ದೇವರ ಸನ್ನಿಧಾನಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮಿಕ್ಕ ನದಿಗಳಲ್ಲಿ ಸ್ನಾನ ಮಾಡಬೇಕು, ದಾನ ಜಪ ಮಾಡಿದರೆ ಪವಿತ್ರ ಮಾಡುತ್ತೆ. ಗಂಗೆ ಹಾಗಲ್ಲ, ದರ್ಶನದಿಂದಲೂ ಪವಿತ್ರ ಮಾಡುತ್ತಾಳೆ, ಸ್ಪರ್ಶ ಮಾಡಿದರೂ ಪವಿತ್ರ ಮಾಡುತ್ತಾಳೆ, ಪಾನ ಮಾಡಿದರು ವಿಶೇಷವಾಗಿ ಕೊನೆಗೆ ಗಂಗಾಂತ ಕೀರ್ತನೆ ಮಾಡಿದರು ಸಾಕು, ಆ ತಾಯಿ ಅನುಗ್ರಹ ಮಾಡುತ್ತಾಳೆ. 100,000, 1,000,000 ಜನರು ಪಾಪಿಷ್ಠರು ಬಂದರೆ ಏಕಕಾಲದಲ್ಲಿ ಆ ಒಂದು ಜಲವನ್ನು ಕುಡಿದವರನ್ನು ಎಲ್ಲರನ್ನ ಪವಿತ್ರ ಮಾಡುವ ತಾಕತ್ತು ಆ ತಾಯಿಗಿದೆ. ಯಾರಾದರೆ ಮರಣ ಹೊಂದುವಾಗ, ಕಂಠದಲ್ಲಿ ಪ್ರಾಣಗಳಿರುವಾಗ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಪ್ರಾಣೈಹಿ ಕಂಠಗತೆ ಇರಪಿ ಮೃತೋ ವಿಷ್ಣುಪುರಂ ಯಾತಿ ನ ಪುನರ್ಜಾಯತೆ ಭುವಿ. ವಿಶೇಷವಾಗಿ ಆ ಪ್ರಾಣಗಳು ಕಂಠದಲ್ಲಿರುವಾಗ ಇನ್ನೇನು ಹೋಗ್ತಾ ಇದೆ ಎಂಬ ಕಾಲಕ್ಕೆ ಗಂಗಾ ಗಂಗಾ ಅಂತ ಯಾರು ಹೇಳುತ್ತಾರೋ ಅವರು ವಿಶೇಷವಾಗಿ ವಿಷ್ಣುಪುರಕ್ಕೆ ಹೋಗ್ತಾರೆ, ಮತ್ತು ಭೂಮಿಯಲ್ಲಿ ಹುಟ್ಟಿ ಬರಲ್ಲ. ನಂತರ ಯಾರಾದರೆ ಪ್ರಾಣಗಳು ಹೋಗ್ತಾ ಇರುವ ಕಾಲಕ್ಕೆ ಗಂಗೆಯನ್ನು ಶ್ರದ್ಧೆಯಿಂದ ಮನಸ್ಸಿನಲ್ಲಿ ನೆನೆಯುತ್ತಾರೋ ಸೋಪಿ ಆದಿಪರಾಂಗತಿ, ಅವನು ಸದ್ಗತಿಯನ್ನು ಪಡೆಯುತ್ತಾನೆ ಅಂತ ಹೇಳಿ, ಅದರಿಂದ ಗಂಗೆಯನ್ನು ಧ್ಯಾನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಸ್ಮರಣೆ ಮಾಡಬೇಕು, ಆ ಜಲವನ್ನು ಕುಡಿಯಬೇಕು ಅಂತ ಹೇಳಿ, ನಂತರ ಹೋಗತಕ್ಕಂಥವರು ಭಾಗವತಂ ಕಿಂಚಿತ್ ಶುಣಿಯಾತ ಮೋಕ್ಷದಾಯಕಂ, ಭಾಗವತವನ್ನು ಕೇಳಬೇಕಂತ. ಎಷ್ಟು ಕೇಳಬೇಕು? ಶ್ಲೋಕವೋ ಅರ್ಧ ಶ್ಲೋಕವೋ ಕಾಲು ಶ್ಲೋಕವೋ ಒಂದು ಚೂರು ಶಬ್ದದಷ್ಟಾದರೂ ತಿಳ್ಕೊಂಡಿರಬೇಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕಂ ಶ್ಲೋಕಾರ್ಧ ಪಾದಂ ವಾ ಯೋಂತೆ ಭಾಗವತಂ ಪಠೇತ್ ನತಸ್ಯ ಪುನರಾವೃತ್ತಿ ಬ್ರಹ್ಮಲೋಕಾತ್ ಕದಾಚನ. ಅವರು ಬ್ರಹ್ಮಲೋಕಕ್ಕೆ ಹೋಗಿಬಿಡ್ತಾರೆ ಮತ್ತು ತಿರುಗಿ ಬರೋದಿಲ್ಲ. ಅಷ್ಟೇ, ನಾರದರು ಚೆನ್ನಾಗಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಾದರೆ ಭಾಗವತದ ಶ್ಲೋಕ ಅರ್ಧ ಶ್ಲೋಕ ಅಥವಾ ಪಾದವನ್ನಾದರೂ ಹೇಳಿದರೆ ಅವರು ಬ್ರಹ್ಮಲೋಕಕ್ಕೆ ಹೋಗಿ ತಿರುಗಿ ಬರೋದಿಲ್ಲ. ಈ ಪ್ರಾಣ ಬಿಡುವ ಕಾಲಕ್ಕೆ ಉಪವಾಸದಿಂದ ಪ್ರಾಣತ್ಯಾಗ ಮಾಡಬೇಕು. ವಿರಕ್ತನಾದ ಬ್ರಾಹ್ಮಣ ಆತುರ ಕಾಲದಲ್ಲಿ ಸನ್ಯಾಸ ಸ್ವೀಕಾರ ಮಾಡಬಹುದು ಅಂತ ಚೆನ್ನಾಗಿ ಹೇಳುತ್ತಾ, ಯಾವಾಗಾದರೆ ಈ ಶರೀರವನ್ನು ಬಿಡುತ್ತಾನೋ ಅಂಥ ಆ ಶರೀರ ಪಂಚಭೂತಗಳಲ್ಲಿ ಲಯ ಆಗಿ ಬಿಡುತ್ತೆ ಎಂಬುದನ್ನು ಹೇಳುತ್ತಾರೆ. ಯಾರಾದರೆ ಒಳ್ಳೆ ಸಜ್ಜನರಿರ್ತಾರೋ, ಭಗವಂತನ ಪುರಾಣಾದಿಗಳು ಕೇಳುತ್ತಾ ಇರುತ್ತಾರೋ, ಅಂಥವರೆಲ್ಲ ಪ್ರಾಣ ತ್ಯಾಗ ಮಾಡಿದಾಗ ತದಾ ವಿಮಾನ ಮಾದಾಯ ಕಿಂಕಿಣಿ ಜಾಲಮಾಲಿಯತ್ ಆಯಾಂತಿ ದೇವದೂತಾಶ್ಚ ಲಸಚ್ಚಾಮರ ಶೋಭಿತಾಹ. ಅವರನ್ನು ಕರ್ಕೊಳ್ಳಿಕ್ಕೆ ವಿಮಾನದಿಂದ ದೇವತೆಗಳು ಬರ್ತಾರಂತೆ, ಚಾಮರವನ್ನು ಕೈಯಲ್ಲಿ ಹಿಡ್ಕೊಂಡು. ಅವರೆಂಥವರು ಧರ್ಮತತ್ವವಿದಃ ಪ್ರಾಜ್ಞಾ ಸದಾ ಧಾರ್ಮಿಕವಲ್ಲಭಾ ತದೈನಂ ಕೃತಕೃತ್ಯಂ ಸ್ವರ್ ವಿಮಾನೇನ ನಯಂತಿತೆ. ಒಳ್ಳೆಯ ಧರ್ಮವನ್ನು ತಿಳ್ಕೊಂಡವರು ಪ್ರಾಜ್ಞರು, ಯಾವಾಗಲೂ ಧರ್ಮ ಮಾಡುವವರ ಮೇಲೆ ಪ್ರೀತಿ ಇರುವಂಥವರು. ಈ ಒಳ್ಳೆ ಸಾಧನೆ ಮಾಡಿದ ಜೀವಿಯನ್ನು ವಿಮಾನದಲ್ಲಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಹೋದಂಥ ವ್ಯಕ್ತಿ ಹೇಗೆ ಹೋಗ್ತಾರೆ? ಸುದಿವ್ಯ ದೇಹೋ ವಿರಜಾಂಬರಸ್ರಕ್, ವಿರಜಾಂಬರಸ್ರಕ್ ಸುವರ್ಣರತ್ನಾಭರಣ ಇರುಪೇತ ದಾನ ಪ್ರಭಾವಾತ್ ಸ ಮಹಾನುಭಾವ ಪ್ರಾಪ್ನೋತಿ ನಾಕಂ ಸುರಪೂಜ್ಯಮಾನ. ಒಳ್ಳೆ ದಿವ್ಯ ದೇಹವನ್ನು ಪಡೆದಿರ್ತಾರೆ, ಮರಣವಿಲ್ಲದ ಒಳ್ಳೆ ವಸ್ತುದ್ಧ ವಸ್ತ್ರ, ನಂತರ ಮಾಲೆ ಗಂಧ ಸುವರ್ಣ ರತ್ನ ಎಲ್ಲವೂ ಧಾರಣೆ ಮಾಡಿರ್ತಾರೆ. ತಾನು ಕೊಟ್ಟ ತನ್ನ ಸಾಧನ ಪ್ರಭಾವ ದಾನ ಪ್ರಭಾವದಿಂದ ಅವನು ವಿಶೇಷವಾಗಿ ಸ್ವರ್ಗವನ್ನು ಪಡೆಯುತ್ತಾನೆ, ಸ್ವರ್ಗದಲ್ಲಿ ದೇವತೆಗಳಿಂದ ಪೂಜ್ಯನಾಗ್ತಾನೆ ಅಂತ ಹೇಳಿದಲ್ಲಿಗೆ 9ನೇ ಅಧ್ಯಾಯ ಪೂರ್ಣಗೊಳಿಸ್ತಾರೆ. ನಂತರ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ದೇಹದಾಹ ವಿಧಾನ ಇವೆಲ್ಲವನ್ನು ಹೇಳಿ ಅಂತ ಹೇಳಿದರೆ, ಆ ಕೊನೆಯ ಕಾಲದಲ್ಲಿ ಈ ವಿಶೇಷವಾಗಿರತಕ್ಕಂಥ ಪಿಂಡ ಪ್ರದಾನಾದಿಗಳನ್ನು ಮಾಡಬೇಕು. ಮಗನಾದ ಮುಂಡನವನ್ನು ಮಾಡಿಸಿಕೊಂಡು ತಾನು ಸ್ನಾನ ಮಾಡಿ ಶುದ್ಧ ವಸ್ತ್ರಗಳ ಧಾರಣ ಮಾಡಿಕೊಂಡು ಸ್ನಾನವನ್ನು ಮಾಡಿಸಿ ಶವಕ್ಕೆ ಗಂಧ ದಿನ ಗೋಪಿಚಂದನಾದಿಗಳು ಹಚ್ಚಿ ವಸ್ತ್ರವನ್ನು ಹೊದಿಸಿ ಕರ್ಕೊಂಡು ಹೋಗಬೇಕು. ಶವ ಇಟ್ಟ ಕಡೆ ಒಂದು ಪಿಂಡ, ದ್ವಾರ ದೇಶದಲ್ಲಿ ಒಂದು ಪಿಂಡ, ಮಧ್ಯ ದೇಶದಲ್ಲಿ ಒಂದೇ ಹಾದಿಯಲ್ಲಿ ಒಂದು ಪಿಂಡ, ಮತ್ತು ಚಿತಿಯಲ್ಲಿ ಕೈಯಲ್ಲಿ ಅವರ ಎದೆಯಲ್ಲಿ ಒಂದು ಪಿಂಡ ಪ್ರದಾನ. ಒಟ್ಟಾರೆ 5 ಪಿಂಡಗಳಿಂದ ವಿಶೇಷವಾಗಿ ಶವಕ್ಕೆ ಆಹುತಿ ಯೋಗ್ಯತಾ ಅಂತ ಬರುತ್ತೆ. ನಂತರ ವಿಶೇಷ ಮಂತ್ರಪೂತವಾಗಿರತಕ್ಕಂಥ ಶರೀರ ದಹನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಆ ಶರೀರ ದಹನ ಮಾಡಿದ ಮೇಲೆ ಶಿರಸ್ಫೋಟನ ಆದ ಮೇಲೆ ಬರಬೇಕು, ತಿಲಾಂಜಲಿಯನ್ನು ದಾನ ಕೊಟ್ಟು ಎಲ್ಲರೂ ಮನೆಗೆ ಬರಬೇಕು. ನಂತರ ಕರ್ತೃ ಆದವ ಎಲ್ಲರೂ ಕೂಡ ಮನೆಗೆ ಬಂದು ಸ್ನಾನ ಮಾಡಿ ಭೋಜನಕ್ಕಿಂತ ಮೊದಲು 2 ಪಾತ್ರೆಗಳಲ್ಲಿ ಅನ್ನವನ್ನು ನೀರನ್ನು ಮೇಲೆ ಇಟ್ಟು ಬರಬೇಕು. ನಂತರ 3ನೇ ದಿನ ಅಸ್ಥಿ ಸಂಚಯನ, ಕ್ಷೀರದಿಂದ ಕಾಲಿನಿಂದ ಚಿರಪರ್ಯಂತ ತೋಯಿಸಿ ಅಸ್ಥಿಗಳನ್ನು ಮೆಲ್ಲಕ್ಕೆ ತೆಗೆದು ಅದನ್ನೆಲ್ಲ ತೊಳೆದು ನಂತರ ಪಾತ್ರೆಯಲ್ಲಿ ಹಾಕಿ ಗಡಿಗೆಯಲ್ಲಿ ಶಬ್ದ ಆಗದೆ ಹಾಕಿ ಶ್ರಾದ್ಧ ಮಾಡಿ ನಂತರ ಅದನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಬೇಕು. ಹತ್ತಿರ ನದಿಗಳಲ್ಲಿ ವಿಸರ್ಜನೆ ಮಾಡಬಹುದು. ನಂತರ ವಿಶೇಷವಾಗಿರತಕ್ಕಂಥ ದಶ ದಿನಕೃತ್ಯ ಅಂತ ಹೇಳ್ತಾರೆ. 10 ದಿನಗಳಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಒಂದೊಂದು ದಿನ ಒಂದೊಂದು ಪಿಂಡ ಪ್ರದಾನ ಮಾಡಿಸ್ತಾ ಹೋಗ್ತಾರಲ್ಲಿ, ಅದರಲ್ಲಿ ಹೇಳ್ತಾರೆ ಹೋದ ದಿನದಿಂದಲೇ ಶುರು ಮಾಡುವುದು ಉತ್ತಮ. ಹೋದವರಿಗೆ ಆಹಾರ ಸಿಗ್ತದೆ, ಇಲ್ಲದಿದ್ದರೆ ತುಂಬ ದುಃಖ ಪಡ್ತಾ ಇರ್ತಾರೆ. ಈ ಕರ್ತೃಗಳು ಅವರವರ ಅನುಕೂಲಕ್ಕಾಗಿ 5ನೇ ದಿನ ಮಾಡೋಣವಾ, 7ನೇ ದಿನ ಮಾಡೋಣವಾ, 9 ಮಾಡಿಬಿಟ್ರೆ ಮುಗಿದೋಯ್ತಲ್ಲ ಅಂತ ನೋಡ್ತಿರ್ತಾರೆ. ಆ ಹೋದವರು ತುಂಬ ದುಃಖ ಪಡ್ತಾ ಇರ್ತಾರೆ, ಆಹಾರ ಇರಲ್ಲ, ಇವರು ಕೊಟ್ಟರೆ ಸಿಗುತ್ತೆ ಇಲ್ಲದ್ರಿಲ್ಲ. ಅದರಿಂದ ನಾವು ಹೋದಾಗ ಅಲ್ಲಿ ಕೂತ್ರೆ ನಮ್ಗೆ ಗೊತ್ತಾಗುತ್ತೆ ಹೋದವರ ಸ್ತುತಿ ಏನು, ನಮಗೇನು ಗೊತ್ತಾಗಲ್ಲ. ಹೊತ್ತು ಹೊತ್ತಿಗೆ ಊಟಗಳಾಗ್ತಾ ಇರುತ್ತೆ, ಸಂತೋಷವಾಗಿ ಕೂತಿರ್ತಾರೆ. ಹೋದವರ ಸ್ಥಿತಿ ಬದುಕಿದ್ದವರಿಗೆ ಗೊತ್ತಿರಲ್ಲ. ಅದಕ್ಕೆ ಪುರಾಣ ಕೇಳಬೇಕು ಅಂತಾರೆ. ಹೋದ ಕೂಡಲೇ ಅಲ್ಲೇನು ಶರೀರ ದಹನ ಮಾಡುತ್ತಾರೆ, ಅವತ್ತೇ ವಿಶೇಷವಾಗಿ ಪಿಂಡ ಪ್ರದಾನ ಶುರು ಮಾಡಿಕೊಂಡು ಬರಬೇಕು, ಕರ್ಮ ಶುರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಗಿಲ್ಲ, 3ನೇ ದಿನ ಆದರೂ ಮಾಡಬೇಕು, ಅದೇ ಲೇಟ್. ಇನ್ನು 5, 7 ಎಂಬುದು ಅಧ್ವಾನ್ನ, 9 ತೀರಾ ಅಧ್ವಾನ್ನ. ಮೊನ್ನೆ ಯಾರೋ ಫೋನ್ ಮಾಡುತ್ತಾರೆ, 9ಕ್ಕೆ ಮಾಡಬೇಕಾ, 12ಡೇ ಮಾಡಿ ಮುಗಿಸಿದ್ರೆ ಆಯಿತಾ, ಎಂಥ ಅವಸ್ಥೆ. ಆ ಹೋದವರ ಪರಿಸ್ಥಿತಿಯನ್ನು ತಿಳ್ಕೊಳ್ಳದೆ ಮಾಡತಕ್ಕಂಥ ಈ ಕರ್ಮಗಳು ಭೀಕರವಾದ್ದು. ಆ ರೀತಿಯಲ್ಲಿ ಚೆನ್ನಾಗಿ ಮಾಡಬೇಕು. ನಂತರ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಪಿಂಡವನ್ನು ಕೊಡಿಸ್ತಾ ಹೋಗ್ತಾರೆ. ನಂತರ 10ನೇ ದಿನ ಧರ್ಮೋದಕಾದಿಗಳಾಗುತ್ತೆ. ನಂತರ ಏಕೋದ್ದಿಷ್ಟ ಅಂತಾಗುತ್ತೆ. 11ನೇ ದಿನ ಅಲ್ಲಿ ವೃಷೋತ್ಸರ್ಗ ಅಂತ ಮಾಡಿಸ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಸಪಿಂಡೀಕರಣ ಅಂತ ಮಾಡ್ತಾರೆ. ಪಿತೃವರ್ಗದಲ್ಲಿ ಇವರನ್ನು ಸೇರಿಸುವ ಕಾರ್ಯಕ್ರಮ. ಪಿತೃವರ್ಗದಲ್ಲಿ ಸೇರಿಸಿದ ಮೇಲೆ ಸಪಿಂಡೀಕರಣ ಮಾಡಿ ಪಿತೃವರ್ಗದಲ್ಲಿ ಸೇರಿಸಿದ ಮೇಲೆ ಮಾಸಿಕ ಶ್ರಾದ್ದ ಅಂತಾಗುತ್ತೆ. ಆ ಮಾಸಿಕ ಶ್ರಾದ್ದ ಮಾಡಿದ ಕಾಲಕ್ಕೆ ಪದದಾನಗಳು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಈ ಪದದಾನಗಳು ಕೊಟ್ಟರೆ ಆ ಮಾಡಿದ ಕರ್ಮವೆಲ್ಲ ಪೂರ್ಣಗೊಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಆ ಪದದಾನಗಳು ವಿಶೇಷವಾಗಿರತಕ್ಕಂಥ ಹೇಳ್ತಾ ಇದ್ದಾರೆ. ಮೊದಲು ಶಯ್ಯಾದಾನ ಕೊಡಬೇಕು. ಶಯ್ಯಾದಾನ ವಿಶೇಷವಾಗಿ ಕೊಟ್ಟ ಮೇಲೆ ನಂತರ ಯಾವುದು ಯಾವುದು ಕೊಡಬೇಕು ಅಂದರೆ ಹೇಳ್ತಾ ಇದ್ದಾರೆ. ಛತ್ರೋಪಾನಃ ವಸ್ತ್ರಾಣಿ ಮುದ್ರಿಕಾ ಚ ಕಮಂಡಲು ಆಸನಂ ಪಂಚಪಾತ್ರಾಣಿ ಪದಂ ಸಪ್ತವಿಧಂ ಸ್ಮೃತಂ ದಂಡೇನ ತಾಮ್ರಪಾತ್ರೇಣ ಹಿ ಆಮಾನ್ನೈ ಭೋಜನೈರಪಿ ಅಥ ಅರ್ಥ ಯಜ್ಞೋಪವೀತೈಶ್ಚ ಪದಂ ಸಂಪೂರ್ಣತಾಂ ವ್ರಜೇತ್. ನಂತರ ಈ ಛತ್ರಿ, ಚಪ್ಪಲಿ, ಉಂಗುರ, ವಸ್ತ್ರ, ತಂಬಿಗೆ, ಪಂಚಪಾತ್ರೆ, ಚಾಪೆ, ದಂಡ, ತಾಮ್ರಪಾತ್ರ ಇವೆಲ್ಲ ದಾನ ಮಾಡಬೇಕು. ನಂತರ ಗೋಧಿಯಿಂದ ತಯಾರಾದಂಥ ವಿಶೇಷವಾದ ಆಹಾರಗಳನ್ನು ಅವರಿಗೆ ಕೊಡಬೇಕು. ದುಡ್ಡು, ಯಜ್ಞೋಪವೀತ, ಹೀಗೆ 13 ಪದದಾನಗಳು ಕೊಡಬೇಕು. ಇದು ಮೃತರಾದವರಿಗೆ ಸುಖಪ್ರದ ಎಂಬುದನ್ನು ಹೇಳ್ತಾರೆ. ಇಲ್ಲಿ ವಿತ್ತಶಾಖ್ಯಂ ನಕಾರ ಏತಂದ್ರು, ಯೋಗ್ಯತೆಗೆ ತಕ್ಕಂತೆ ಎಷ್ಟು ವೈಭವ ಇರುತ್ತೋ ಅಷ್ಟು ದಾನ ಮಾಡಬೇಕು. ಯೋಗ್ಯತೆ ಇಟ್ಟುಕೊಂಡು ಕಡಿಮೆ ಮಾಡಬಾರದು. ಯೋಗ್ಯತೆ ಇಲ್ಲದಿದ್ದರೆ ಸಾಲ ಮಾಡಿಯೂ ಮಾಡಬಾರದು. ಎಷ್ಟಿದೆಯೋ ಅಷ್ಟರಲ್ಲಿ ಮಾಡಬೇಕು. ಆದರೆ ದುಡ್ಡಿದ್ದರೂ ಕೂಡ ಇಷ್ಟಲ್ಲೇ ಮಾಡಿ ಮುಗಿಸೋಣ ಅಂತ ಮಾಡಿದರೆ ಆ ಮಾಡಿದವರಿಗೆ ಕೊನೆ ಕಾಲದಲ್ಲಿ ಅವರಿಗೂ ಹಾಗೆ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣನಿಗೆ ಈ ರೀತಿಯಾಗಿ ಯಾರು ಮಾಡುತ್ತಾ ಬರುತ್ತಾರೋ, ಮಗ ವಿಶೇಷವಾಗಿ ತಂದೆ ತಾಯಿ ಋಣಗಳಿಂದ ಮುಕ್ತನಾಗ್ತಾನೆ. ನಂತರ ಈ ಒಂದು ವರ್ಷದ ಪೂರ್ಣ ಆಗುವ ಪರ್ಯಂತ ಯಾವ ತೀರ್ಥಾದಿಗಳಿಗೆ ಹೋಗಬಾರದು. ನಂತರ ಹೇಳ್ತಾರೆ, ತೀರ್ಥಶ್ರಾದ್ದಂ ಗಯಾಶ್ರಾದ್ದಂ ಗಜಚ್ಛಾಯಂ ಚ ಪೈತೃಕಂ ಅಬ್ಧ ಮಧ್ಯೆ ನಕುರವೀತ ಗ್ರಹಣೇ ನಯುಗಾದಿಷು. ತೀರ್ಥಶ್ರಾದ್ದ, ಗಯಾಶ್ರಾದ್ದ, ಗಜಚ್ಛಾಯ ಶ್ರಾದ್ದ, ಗ್ರಹಣ ಕಾಲದಲ್ಲಿ ಶ್ರಾದ್ದ, ಈ ಒಂದು ವರ್ಷದ ಪರ್ಯಂತ ಮಾಡಬಾರದು. ಯಾವಾಗ ಶ್ರಾದ್ದ ಮಾಡಬೇಕು ಅಂದರೆ ಸಂವತ್ಸರಾದೂರ್ಧ್ವಂ ಕರ್ತವ್ಯಂ ಪಿತೃಭಕ್ತಿತಃ, ಒಂದು ವರ್ಷ ಆದ ಮೇಲೆ ಗಯಾಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ತುಳಸಿ ಮಂಜರಿಗಳಿಂದ ಪಾದವನ್ನು ಪೂಜಾ ಮಾಡಿ ನಂತರ ಇವನು ಸುತ್ತಿರತಕ್ಕ ತೀರ್ಥಗಳಲ್ಲಿ ಪಿಂಡವನ್ನ ಕೊಡಬೇಕು ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಬದರಿಕಾ ಕ್ಷೇತ್ರದಲ್ಲಿ ಮಾಡಬೇಕು. ಈ ರೀತಿಯಲ್ಲಿ ಗಯೆಗೆ ಹೋಗಿ ಮಗ ಒಂದು ಪಿಂಡವನ್ನ ಕೊಡ್ತಾನೇನು ಅಂತ ಹೇಳಿ ಎಲ್ಲ ಪಿತೃಗಳು ಕಾದಿರ್ತಾರಂತೆ. ಆದ್ದರಿಂದ ವಿಶೇಷವಾಗಿ ಭರದ್ವಾಜ ಗೋತ್ರದವರಾದ 7 ಜನ ಬ್ರಾಹ್ಮಣರು ಶ್ರಾದ್ದವನ್ನು ಮಾಡಿ ಉದ್ಧಾರ ಆದರು. ಶ್ರಾದ್ದ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮಲ್ಲಿಗೆ ಗರುಡ ಪುರಾಣ ಪೂರ್ಣಗೊಳಿಸುತ್ತೆ. ಯಾರು ಗರುಡ ಪುರಾಣವನ್ನು ಚೆನ್ನಾಗಿ ಕೇಳುತ್ತಾರೋ ಅವರಿಗೆ ಭಗವಂತ ಪೂರ್ಣ ಅನುಗ್ರಹ ಮಾಡುತ್ತಾನೆ, ಅವರ ಪಿತೃಗಳಿಗೆ ವಿಶೇಷವಾಗಿರತಕ್ಕಂಥ ಸದ್ಗತಿಯನ್ನು ಕೊಡುತ್ತಾನೆ ಅಂತ ಚೆನ್ನಾಗಿ ತಿಳಿಸಿದಲ್ಲಿಗೆ ಏನು ಈ ವಿಶೇಷವಾದ 5 ದಿನಗಳ ಕಾಲ ನಮ್ಮ ಪ್ರಹ್ಲಾದರಾಜ್ ಕುಲಕರ್ಣಿ ಅವರ ತಾಯಿ ಅವರ ಸದ್ಗತಿಗಾಗಿ ಗರುಡ ಪುರಾಣ ಹೇಳಿಸಿದ್ದಾರೆ. ಅವರಿಗೆ ಒಳ್ಳೆ ಸದ್ಗತಿಯಾಗಲಿ. ಆ ಮಕ್ಕಳು ಏನಿದ್ದಾರೆ ಎಲ್ಲರಿಗೂ ಕೂಡ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೆಯದು ಮಾಡಲಿ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.